एवं चिदानंद विग्रहं सदनुग्रहं दशग्रीवच्छिदं शापान् मणिग्रीव विमोचनं स्वनाम ग्रहणादेव निरस्तग्रह विग्रहं वृंदावनगतं वंदे ब्रह्मरुद्रेन्द्रवंदितम् स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वदुग्धब्धये नमः। गुरुमखिलगुणज्ञं सद्गुणैकाधिवासं शमदमपरिनिष्टं सत्त्वनिष्ठं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे नीलाकरार्चितानन्तलीला गोपालपालितान् विद्यापयोनिधीन् वन्दे ब्रह्मविद्यागुरुन् मम। ब्रह्मचर्य हरिप्रीति सुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नमः। वादिराजपदद्वन्द्ववारिजासक्तमानुषान् विश्वप्रियगुरून् वन्दे मन्दोहं देवि शुद्धये। सत्यं सत्यं पुनः सत्यं विष्णुतीर्थप्रसादतः सर्वे कामाः भवन्त्येव शपथो बिम्बसन्निधौ। चिन्तामणिं सभक्तानां कल्पवृक्षं च कामदं स्वामिनं त्वां रघुप्रेमतीर्थं वन्देह्यभीष्टदम्। अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे। श्रीगुरुभ्यो नमः। हरिः ओम्। मुंदे हेळ्तारे ओं श्रीराघवेन्द्राय नमः इत्यष्टाक्षरमन्त्रतः जपितात् भावितान्नित्यमिष्टार्थास् स्वर्णसंशयः। ओं श्रीराघवेन्द्राय नमः अंत ರಾಘವೇಂದ್ರ ಸ್ವಾಮಿಗಳ ಒಳಗಿರತಕ್ಕಂಥ ರಾಮಚಂದ್ರನ ಮಂತ್ರವಿದು. ಜೊತೆಗೆ ಗುರುಗಳ ಮಂತ್ರವೂ ಇದು. ಗುರುಗಳ ಹೆಸರು ಅದಕ್ಕೆ. ಆ ಇದು ಚಾಲ್ತಿಯಲ್ಲಿ ತುಂಬ ಕಾಲದಿಂದಲೇ ಇದೆ. ವ್ಯಾಸರಾಜರ ಶಿಷ್ಯರಾಗಿರತಕ್ಕಂಥ ವಿಜಯೀಂದ್ರರು ವ್ಯಾಸರಾಜರ ಹೆಸರನ್ನೇ ಮಂತ್ರವಾಗಿ ಕೊಟ್ಟರು. ಓಂ ಶ್ರೀ ವ್ಯಾಸರಾಜಾಯ ನಮಃ. ವಾದಿರಾಜರ ಶಿಷ್ಯರು ವಿಶೇಷವಾಗಿ ವೇದವೇದ್ಯರು ವಾದಿರಾಜರ ಮಂತ್ರವನ್ನು ಕೊಟ್ಟರು. ಹಾಗೆ ಆಯಾ ಗುರುಗಳ ಶಿಷ್ಯರು ಆಯಾ ಗುರುಗಳ ಹೆಸರನ್ನು ಅದಕ್ಕೆ ಓಂಕಾರ ಶ್ರೀಕಾರ ನಮಃ ಅಂತ ಸೇರಿಸಿಕೊಂಡು ಗಂಡಸರು ಹೆಂಗಸರು ಬರೇ ಶ್ರೀಕಾರ ನಮಃ ಅಂತ ಸೇರಿಸಿಕೊಂಡು ಆ ಗುರುಗಳ ಹೆಸರನ್ನು ಮಂತ್ರವಾಗಿ ಚಿಂತನೆ ಮಾಡುವ ಕ್ರಮ ಹಿಂದಿನಿಂದ ಬಂದಿದೆ. ಆಯಾ ಅವರವರ ಗುರುಗಳು ಅವರ ಗುರುಗಳ ಹೆಸರು. ಹೆಸರಿಗೆ ಗಂಡಸರಾದರೆ ಓಂಕಾರ ಶ್ರೀಕಾರ ಸೇರಿಸಿಕೊಂಡು ಕೊನೆಯಲ್ಲಿ ನಮಃ ಅಂತ ಶಬ್ದ. ಅವರ ಹೆಸರು ಕೊನೆಗೆ ನಮಃ. ಆ ಹೆಸರು ಹೇಗೆ ಬರಬೇಕು? ನಮಃ ಅಂತ ಹೇಳೋ ಕಾಲಕ್ಕೆ ಚತುರ್ಥ್ಯಂತ, ಚತುರ್ಥಿ ವಿಭಕ್ತಿ. ಅದಕ್ಕೆ ರಾಘವೇಂದ್ರಾಯ ನಮಃ, ವ್ಯಾಸರಾಜಾಯ ನಮಃ. ಚತುರ್ಥ್ಯಂತಂ ಚ ತನ್ನಾಮ ನಮಃಶಬ್ದಾಂತ ಭೂಷಿತಂ. ಓಂಕಾರ ಶ್ರೀಕಾರ ಸಂಯುಕ್ತಂ ಓಂ ಶ್ರೀ ವ್ಯಾಸರಾಜ, ಅಲ್ಲಿ ವ್ಯಾಸರಾಜಾಯ ನಮಃ, ಇಲ್ಲಿ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಕೊನೆಗೆ. ಅವರವರ ಅದಕ್ಕೆ ವಿಜಯದಾಸ ಗುರುಭ್ಯೋ ನಮಃ, ಗೋಪಾಲದಾಸ ಗುರವೇ ನಮಃ. ಅವರವರು ಅವರ ಗುರುಗಳ ನಾಮವನ್ನು, ಗುರುಗಳ ನಾಮ ಅಂದರೆ ಗುರುರೂಪಿ ಭಗವಂತನ ನಾಮ ಅದು, ಅದು ಜಪ ಮಾಡಿದರೆ ಶಿಷ್ಯರಿಗೆ ಸಿದ್ಧಿ ಅಷ್ಟೇ ತಾನೇ. ಅದನ್ನು ಅಲ್ಲಿ ಹೇಳ್ತಾ ಇದ್ದಾರೆ. ಓಂ ಶ್ರೀ ರಾಘವೇಂದ್ರಾಯ ನಮಃ ಇತಿ ಅಷ್ಟಾಕ್ಷರ ಮಂತ್ರತಃ. ರಾಘವೇಂದ್ರ ಸ್ವಾಮಿಗಳ ಒಳಗಿರತಕ್ಕ ಭಗವಂತನ ಉಪಾಸನೆ ಮಾಡಲಿಕ್ಕೆ ಈ ಮಂತ್ರ ಎಷ್ಟು ಅಂದರೆ 8 ಅಕ್ಷರಗಳಿಂದ ಕೂಡಿಕೊಂಡಿರತಕ್ಕ ಮಂತ್ರ. ಜಪಿತಾತ್ ಭಾವಿತಾತ್ ನಿತ್ಯಂ ಇಷ್ಟಾರ್ಥಾ ಸ್ಯುಃ ನ ಸಂಶಯ. ಇದನ್ನು ಜಪ ಮಾಡಿದರೆ, ಬರೇ ಜಪ ಮಾಡಿ ಸಾಲದು, ಭಾವಿತಾತ್ ಅರ್ಥವನ್ನು ಚಿಂತನೆ ಮಾಡಿಕೊಂಡು ಭಾವಿತಾತ್ ಜಪಿತಾತ್ ಚೆನ್ನಾಗಿ ಭಾವನೆ ಮಾಡುತ್ತಾ ಜಪ ಮಾಡಿದರೆ, ಯಾವಾಗ, ವರ್ಷಕ್ಕೊಮ್ಮೆ ಅಲ್ಲ, ನಿತ್ಯಂ ಜಪಿತಾತ್ ನಿತ್ಯಂ ಭಾವಿತಾತ್ ಜಪಿತಾತ್ ಅಂಥವರಿಗೆ ಇಷ್ಟಾರ್ಥಾಸ್ಯುಹು, ಅವರಿಗೆ ಇಷ್ಟಾರ್ಥಗಳೆಲ್ಲ ಬಂದು ಬಿಡುತ್ತೆ. ಬರುತ್ತಾ ಅಂದರೆ ನ ಸಂಶಯ, ಸಂಶಯವೇ ಇಲ್ಲ ಅಂತ ಚೆನ್ನಾಗಿ ತಿಳಿಸಿಕೊಡತಾ ಬರ್ತಾ ಇದೆ. ನಂತರ ರಾಘವೇಂದ್ರ ಸ್ವಾಮಿಗಳ ಮಂತ್ರಕ ಋಷಿಗಳೇ ಯಾರು ಅಂದ್ರೆ ಹೇಳ್ತಾ ಇದ್ದಾರೆ, ಅಪ್ಪಣಾಚಾರ್ಯರೇ ಋಷಿಗಳು, ಅನುಷ್ಠುಪ್ ಛಂದಸ್ಸು ರಾಘವೇಂದ್ರ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ಮೂಲ ರಾಮಚಂದ್ರನೇ ದೇವತಾ ಎಂಬುದನ್ನು ಆ ಭಗವಂತನ ಪ್ರೀತಿಗಾಗಿ ವಿಶೇಷವಾಗಿ ಜಪವನ್ನು ಮಾಡಬೇಕು. ಇದನ್ನು ನಾವೇ ಸೆಲೆಕ್ಟ್ ಮಾಡಿಕೊಂಡು ಜಪ ಮಾಡುವುದಲ್ಲ, ಆಯಾ ಗುರುಗಳಿಂದ ಮಂತ್ರವನ್ನು ಉಪದೇಶ ತಗೋಬೇಕು ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಹಂತುನಃ ಕಾಯಜಾನ್ ದೋಷಾನ್ ಆತ್ಮಾತ್ಮೀಯ ಸಮುದ್ಭವಾನ್ ಸರ್ವಾನಪಿ ಪುಮರ್ಥಾಂಶ್ಚ ದದಾತು ಗುರುಃ ಆತ್ಮವಿತ್ ಇತಿ ಕಾಲತ್ರಯೇ ನಿತ್ಯಂ ಪ್ರಾರ್ಥನಾಂ ಯಃ ಕರೋತಿ ಸಹ ಇಹ ಅಮುತ್ರ ಆಪ್ತ ಸರ್ವೇಷ್ಟೋ ಮೋದತೆ ನಾತ್ರ ಸಂಶಯ. ಹೇಳ್ತಾ ಬರ್ತಾ ಇದ್ದಾರೆ, ಯಾರಾದರೆ, ಯಹ ಯಾರಾದರೆ ಕಾಲತ್ರಯೇ 3 ಕಾಲಗಳಲ್ಲಿ ಈ ಸ್ತೋತ್ರವನ್ನು ಹೇಳುತ್ತಾ ನಿತ್ಯಂ ಪ್ರಾರ್ಥನಾಂ ಕರೋತಿ, ವಿಶೇಷವಾಗಿ ಈ ರೀತಿಯಾಗಿ ಇತಿ ಪ್ರಾರ್ಥನಾಂ, ಆ ಪ್ರಾರ್ಥನೆಯನ್ನು ಹೇಳ್ತಾರೆ, ಹೇಳಿದ್ದಾರೆ ಈ ರೀತಿ ಪ್ರಾರ್ಥನೆಯನ್ನು 3 ಕಾಲದಲ್ಲಿ ಯಾರು ಮಾಡತಾರೋ ಸಹ ಅಂಥವರು ಇಹ ಈ ಒಂದು ವಿಶೇಷವಾಗಿರತಕ್ಕಂಥ ಈ ಭೂಮಂಡಲದಲ್ಲಿ ಇಲ್ಲಿರುವಾಗ ಇನ್ನ ಅಮುತ್ರ ಲೋಕಾಂತರದಲ್ಲೂ ಆಪ್ತ ಸರ್ವೇಷ್ಟ ಎಲ್ಲವನ್ನ ಪಡೆದವರಾಗ್ತಾರೆ ಇಹಾಮುತ್ರ ಆಪ್ತ ಸರ್ವೇಷ್ಟ ಮೋದತೆ ನಾತ್ರ ಸಂಶಯ. ಇಲ್ಲೂ ಬೇಕಾದ್ದೆಲ್ಲ ಸಿಗುತ್ತೆ, ಮೇಲೂ ಬೇಕಾದ್ದೆಲ್ಲ ಸಿಗುತ್ತೆ. ಹಾ, ಇನ್ನ ಅಲ್ಲಿ ಹೇಳ್ತಾರೆ ಏನು ಪ್ರಾರ್ಥನೆ ಮಾಡಬೇಕು. ಹೇಳ್ತಾರೆ ಗುರುಹು ಯಾರು, ಆತ್ಮವಿತ್ ಗುರುಹು, ನನ್ನನ್ನು ತಿಳಿದಿರತಕ್ಕಂಥ ಗುರುಗಳವರು. ಅಷ್ಟೇ ಅಲ್ಲ, ನನ್ನ ಒಳಗಿರತಕ್ಕ ಬಿಂಬಮೂರ್ತಿ ಯಾವ ಸಂಕಲ್ಪದಿಂದ ನನ್ನನ್ನು ಕರ್ಕೊಂಡು ಬಂದಿದ್ದಾನೆ, ಯಾವ ಕಾರ್ಯವನ್ನು ಮಾಡಿಸಲಿಕ್ಕೆ ಕರ್ಕೊಂಡು ಬಂದಿದ್ದಾನೆ ಅಂತ ನನ್ನ ಒಳಗಿರುವ ಸ್ವಾಮಿಯ ಸಂಕಲ್ಪವನ್ನು ತಿಳ್ಕೊಂಡವರವರು. ಅಷ್ಟೇ ಅಲ್ಲ, ತಮ್ಮ ಬಿಂಬಮೂರ್ತಿಯ ದರ್ಶನ ಮಾಡಿದವರವರು. ಇಷ್ಟು ಆತ್ಮವಿತ್ ಗುರು. ಅಂಥ ಗುರುಗಳು, ಆತ್ಮವೇತ್ತರಾಗಿರತಕ್ಕಂಥ ಗುರುಗಳು ಏನು ಮಾಡಬೇಕು ನನಗೆ ಅಂದರೆ, ನಹ ನಮಗೆ ಕಾಯಜಾನ್ ದೋಷಾನ್ ಹಂತು, ನನ್ನ ಶರೀರದಿಂದ ಹುಟ್ಟಿರತಕ್ಕಂಥ, ಇಂದ್ರಿಯಗಳಿಂದ ಹುಟ್ಟಿರತಕ್ಕಂಥ ಎಲ್ಲ ದೋಷಗಳು ಹೋಗಲಿ. ಇನ್ನ ಆತ್ಮ ಆತ್ಮೀಯ ಸಮುದ್ಭವಾನ್ ಅಂದರೆ ನನ್ನ, ಅಂದರೆ ಇಲ್ಲಿ ಶರೀರದಿಂದ ಹುಟ್ಟಿದ ದೋಷಗಳು ಜೀವನ ವಿಶೇಷವಾಗಿರತಕ್ಕಂಥ ದೋಷಗಳು, ಲಿಂಗ ದೇಹಗತ ದೋಷಗಳು. ಅದಕ್ಕೆ ಆತ್ಮ ಆ ಲಿಂಗ ದೇಹದಿಂದ ಹುಟ್ಟಿದ ನಾನಾ ದೋಷಗಳಿವೆ. ಆ ದೋಷಗಳನ್ನು ಯಾಕೆ ದೇಹ ನಿಮಿತ್ತವಾಗಿ ದೋಷಗಳು ಅಂದರೆ ಈ ಜನ್ಮದಲ್ಲಿ ಮಾತ್ರ ಆ ದೇಹ ಸಂಬಂಧ, ಅದು ಹೋಗ್ಬಿಟ್ರೆ ಮತ್ತಿನ್ನೊಂದು ಬರುತ್ತೆ. ಅದಕ್ಕೆ ಮೂಲ ಎಲ್ಲಿದೆ? ಆತ್ಮ ಅಂದರೆ ವಿಶೇಷ ಲಿಂಗ ದೇಹ. ಅಲ್ಲಿರತಕ್ಕಂಥ ದೋಷಗಳನ್ನು ಆತ್ಮೀಯ ಸಮುದ್ಭವಾನ್, ಆತ್ಮೀಯ ಆತ್ಮೀಯರು ಯಾರು? ಈ ಶರೀರಕ್ಕೆ ಸಂಬಂಧಪಟ್ಟ ತನ್ನವರು ಯಾರಿದ್ದಾರೆ ಅವರೆಲ್ಲ ಆತ್ಮೀಯರು. ಅವರಿಂದ ಬಂದ ದೋಷಗಳು, ನನ್ನದೇ ಆದ ದೋಷಗಳು, ಶರೀರಕ್ಕೆ ಸಂಬಂಧಪಟ್ಟ ದೋಷಗಳು. ಇನ್ನು ಹೇಳ್ತಾ ಇದ್ದಾರೆ ಆತ್ಮೀಯ ಸಮುದ್ಭವಾನ್ ಅಂತ ಹೇಳಿದರೆ, ಇಲ್ಲಿ ಹೇಳ್ತಾ ಇದ್ದಾರೆ ನಮಗೆ ಹೆಚ್ಚು ಸಂಬಂಧಪಟ್ಟವರು ಯಾರು ಅಂದರೆ ಆತ್ಮಕ್ಕೆ ಸಂಬಂಧಪಟ್ಟದು ಆತ್ಮೀಯ. ಆತ್ಮೀಯ ಸಮುದ್ಭವಾನ್ ಅಂತ ಹೇಳಿದರೆ ವಿಶೇಷವಾಗಿರತಕ್ಕಂಥ ಅಜ್ಞಾನ, ಮೋಹ, ಮಹಾಮೋಹ, ತಾಮಿಶ್ರ, ಅಂಧತಾಮಿಶ್ರ, ಇವುಗಳಿಂದ ಬಂದ ದೋಷಗಳು ಅಂತ ಇನ್ನೊಂದರ್ಥ. ಇವುಗಳನ್ನು ನಮ್ಮ ಗುರುಗಳು ಹಂತು ಅವನ್ನು ನಾಶ ಮಾಡಲಿ. ಇನ್ನು ಸರ್ವಾನಪಿ ಪುನರ್ಥಾಂಶ್ಚ ದದಾತು, ಎಲ್ಲ ಪುರುಷಾರ್ಥಗಳನ್ನೂ ಕೊಡಲಿ, ಎಲ್ಲ ದೋಷಗಳನ್ನು ನಾಶ ಮಾಡಲಿ, ಎಲ್ಲ ಪುರುಷಾರ್ಥಗಳು ಕೊಡಲಿ ಆತ್ಮವೇತ್ತರಾದ ಗುರುಗಳು. ಇತಿ ಈ ರೀತಿಯಾಗಿ ಯಹ ಯಾವನಾದರೆ ಕಾಲತ್ರಯೇ ನಿತ್ಯಂ ಪ್ರಾರ್ಥನಾಂ ಕರೋತಿ, ಮೂರು ಕಾಲಗಳಲ್ಲಿ ಯಾರು ಪ್ರಾರ್ಥನೆಯನ್ನು ಮಾಡುತ್ತಾರೋ ಸಹ ಅವನು ಇಹ ಅಮೂತ್ರ, ಇಲ್ಲೂ ಪರಲೋಕದಲ್ಲೂ ಆಪ್ತ ಸರ್ವೇಷ್ಠ, ಎಲ್ಲ ಇಷ್ಟಾರ್ಥಗಳು ಪಡೆದಂಥವನಾಗಿ ಮೋದತೆ, ಸಂತೋಷವಾಗಿರ್ತಾನೆ. ನಾತ್ರ ಸಂಶಯ, ಇಲ್ಲಿ ಸಂಶಯವೇ ಇಲ್ಲ ಅಂತ ಸ್ಪಷ್ಟವಾಗಿ ಧೈರ್ಯವನ್ನು ಕೊಡ್ತಾ ಬರ್ತಾ ಇದ್ದಾರೆ. ಇನ್ನು ಮುಂದೆ ಹೇಳ್ತಾ ಬರ್ತಾ ಇದ್ದಾರೆ, ಅಗಮ್ಯ ಮಹಿಮಾ ಲೋಕೇ ರಾಘವೇಂದ್ರೋ ಮಹಾಯಶಃ ಶ್ರೀ ಮಧ್ವಮತ ದುಗ್ಧಾಬ್ಧಿ ಚಂದ್ರೋ ಅವತು ಸದಾನಘಃ. ರಾಯರನ್ನು ಹೇಳ್ತಾರೆ, ರಾಘವೇಂದ್ರ ರಾಘವೇಂದ್ರ ಸ್ವಾಮಿಗಳು ಅಗಮ್ಯ ಮಹಿಮಾ ಮಹಾಯಶಃ. ಇಲ್ಲಿ ಹೇಳ್ತಾ ಇದ್ದಾರೆ ಅಗಮ್ಯ ಮಹಿಮಾ, ಹೇಳ್ತಾ ಇದ್ದಾರೆ ಇವರು ಅಗಮ್ಯ ಮಹಿಮರು ಸಹ ಅಗಮ್ಯ ಮಹಿಮಾ ರಾಘವೇಂದ್ರ ಸ್ವಾಮಿಗಳು. ಅಗಮ್ಯ ಮಹಿಮಾ ಯಸ್ಯ ಸಹ ಅಗಮ್ಯ ಮಹಿಮಾ, ಯಾರ ಮಹಿಮೆ ಪೂರ್ಣವಾಗಿ ತಿಳಿಯಲಿಕ್ಕೆ ಸಾಧ್ಯವಿಲ್ಲವೋ ಅಂಥ ಮಹಿಮೆ ರಾಘವೇಂದ್ರ ಸ್ವಾಮಿಗಳು. ಅಗಮ್ಯ ಮಹಿಮಾ ಗೊತ್ತಾಗದೇ ಇರುವಂಥ ಮಹಿಮೆ ಇರತಕ್ಕಂಥ ರಾಘವೇಂದ್ರರು ಲೋಕೇ ಈ ಪ್ರಪಂಚದಲ್ಲಿ ಯಾರಿಗೂ ಗೊತ್ತಾಗ್ಲಿಕ್ಕೆ ಸಾಧ್ಯ ಇಲ್ಲ ಅಂಥ ಗುಟ್ಟಾದ ಮಹಿಮೆ ಅವರಿಗಿದೆ. ನಂತರ ರಾಘವೇಂದ್ರ ರಾಘವೇಂದ್ರ ಅಗಮ್ಯ ಲೋಕೇ ಅಗಮ್ಯ ಮಹಿಮಾ ಮಹಿಮಾ, ನಂತರ ರಾಘವೇಂದ್ರ ಲೋಕೇ ಮಹಾಯಶಃ, ರಾಘವೇಂದ್ರ ಸ್ವಾಮಿಗಳು ಈ ಲೋಕದಲ್ಲಿ ಮಹಾಕೀರ್ತಿ ಸಂಪನ್ನರು. ನಂತರ ಶ್ರೀ ಮಧ್ವಮತ ದುಗ್ಧಾಬ್ಧಿ ಚಂದ್ರ, ಮಧ್ವಮತವೆಂಬ ಹಾಲುಗಡಲಿಗೆ ಚಂದ್ರನಂತೆ ಇದ್ದಾರೆ. ಉಕ್ಕೇರಿಸುವಂಥವರು, ಸಂತೋಷ ಕೊಡುವಂಥವರು, ಆಹ್ಲಾದ ಕೊಡುವಂಥವರು, ಆದ್ದರಿಂದ ಪ್ರಹ್ಲಾದರು, ಅದಕ್ಕೆ ಚಂದ್ರ ಅಂತ ಹೋಲಿಸ್ತಾ ಇದ್ದಾರೆ. ಮಧ್ವಮತಕ್ಕೆ ಚಂದ್ರನಂತೆ ಇರತಕ್ಕಂಥವರು, ಗೊತ್ತೇ ಆಗಲಿಕ್ಕೆ ಸಾಧ್ಯವಿಲ್ಲ ಅಂಥ ಅದ್ಭುತವಾದ ಮಹಿಮೆ ಇರತಕ್ಕಂಥ ಮಹಾಯಶೋವಂತರಾಗಿರತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಸದಾ ಅನಘಃ ನವಿದ್ಯತೆ ಅಘಂ ಯಸ್ಮಿನ್ ಸಹ, ಯಾರಲ್ಲಿ ದೋಷವೇ ಇಲ್ಲವೋ ಅಂಥ ರಾಘವೇಂದ್ರ ಸ್ವಾಮಿಗಳು ಸದಾ ಅವತು ನಮ್ಮನ್ನು ಸದಾ ರಕ್ಷಣೆ ಮಾಡಲಿ. ಅಗಮ್ಯ ಮಹಿಮಾ ವಿಶೇಷವಾಗಿರತಕ್ಕಂಥ ತಿಳ್ಕೊಳ್ಳಿಕ್ಕೆ ಪೂರ್ಣವಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯವಿಲ್ಲದೆ ಇರುವಂಥ ದೇವತೆಗಳವರು. ಅವರಲ್ಲಿ ಅಂಥ ಅವರ ಮಹಿಮ, ಅವರೊಳಗಿರತಕ್ಕಂಥ ದೇವರು, ವಾಯುದೇವರು, ಶೇಷದೇವರು, ಇಂದ್ರದೇವರೇ ಮೊದಲಾದ ದೇವತೆಗಳ ಸನ್ನಿಧಾನ, ಅದೆಲ್ಲ ಸಾಧ್ಯವಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಅಗಮ್ಯಹಿಮ ಅಂತ ಹೇಳಲಿಕ್ಕೆ ಕಾರಣ ಭಾಗವತ. ಪ್ರಹ್ಲಾದರಾದರನ್ನು ತಮಕ್ಕಿಂತ ಕಡಿಮೆ ಕಕ್ಷಾದಲ್ಲಿ ಬಂದಿರತಕ್ಕಂಥ ಪ್ರಹ್ಲಾದರಾದರ ಕುರಿತು ನಾರದರು ಹೇಳುವ ಮಾತು, ಇವರ ಗುಣಗಳು ಎಣಿಸಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿಬಿಡ್ತಾರೆ. ಸೂತ್ರ ಏನು ಅಂದರೆ, ಯಾರು ದೊಡ್ಡ ಕಕ್ಷಾದಲ್ಲಿ ಇರ್ತಾರೋ ಅವರಿಗೆ ತಮಕ್ಕಿಂತ ಚಿಕ್ಕ ಕಕ್ಷಾದಲ್ಲಿರತಕ್ಕಂಥವರ ಗುಣಗಳನ್ನು ಎಣಿಸಲಿಕ್ಕಾಗುತ್ತೆ, ಚಿಕ್ಕವರಿಗೆ ದೊಡ್ಡದೆಣಿಸಲಿಕ್ಕಾಗಲ್ಲ. ಇಲ್ಲಿ ರಿವರ್ಸ್ ಆಯ್ತಲ್ಲ, ಅಂದರೆ ಅವರ ಗುಣಗಳು ಅಂದರೆ ಅವರೊಳಗೆ ಇಂದ್ರ, ಶೇಷ, ವಾಯು, ನೃಸಿಂಹ ಎಲ್ಲ ದೇವತೆಗಳು, ದೇವರ ರೂಪಗಳು ಪ್ರಕಟ ಮಾಡಿದ ಅದ್ಭುತ ಗುಣಗಳು ಎಣಿಸಲಿಕ್ಕೆ ಸಾಧ್ಯ ಇಲ್ಲ. ಅದರ ಮೂಲಕ ಇವರಲ್ಲಂಥ ಅದ್ಭುತ ಗುಣಗಳು ಪ್ರಕಟ ಆಗ್ತಾ ಇವೆ, ಅದನ್ನು ಎಣಿಸಲಿಕ್ಕೆ ಸಾಧ್ಯವಿಲ್ಲ ಅಂತ ನಾರದರೇ ಹೇಳಿದರು. ಅಂಥ ಮಹಿಮೆ ಇದೆ ಈ ಹುಡುಗನಲ್ಲಿ, ಅದನ್ನು ಹೇಳಿದರು ಅಗಮ್ಯ ಮಹಿಮಾ ಲೋಕೆ ರಾಘವೇಂದ್ರೋ ಮಹಾಯಶಃ. ಅದಕ್ಕೆ ಹೇಳ್ತಾ ಇದ್ದಾರೆ, ರಾಘವೇಂದ್ರ ಸ್ವಾಮಿಗಳಲ್ಲಿ ವಿಶೇಷವಾಗಿರತಕ್ಕಂಥ ದೇಹಾದಿ ಅಭಿಮಾನಗಳನ್ನು ಕಳ್ಕೊಂಡಿದ್ದಾರೆ ಮಹಾನುಭಾವರು. ಆದ್ದರಿಂದ ಅವರಿಗೆ ಯಾವ ರೀತಿಯಾಗಿರತಕ್ಕಂಥ ದೋಷಗಳು ಅವರಲ್ಲಿಲ್ಲ ವಾಯುದೇವರ ಸನ್ನಿಧಾನದಿಂದ. ಸರ್ವ ಅದಕ್ಕೆ ಸದಾ ಅನಘಃ ಅಂದರು. ಯಾಕೆ, ಇವರು ಅಪರೋಕ್ಷ ಜ್ಞಾನಿಗಳಾದ್ದರಿಂದ ಇವರಿಗೆ ದೋಷಗಳ ಸಂಪರ್ಕವಿಲ್ಲ. ಸತ್ಯ, ಯಾಕೆ ಮುಂದೆ ಯಾವುದು ಬರುತ್ತೆ ಅವೆಲ್ಲ ಅಪರೋಕ್ಷ ಜ್ಞಾನಿಗಳಿಗೆ ಸ್ಪರ್ಶ ಆಗಲ್ಲ. ಇನ್ನೂ ಹೇಳ್ತಾ ಇದ್ದಾರೆ, ಅಷ್ಟು ಮಾತ್ರ ಅಲ್ಲ, ವಾಯುದೇವರ ಸನ್ನಿಧಾನ ಇರೋದರಿಂದಲೂ ಆಗ್ತಾ ಇದೆ. ಕಲ್ಯಾವೇಶ ನಿಮಿತ್ತಕವಾಗಿರತಕ್ಕಂಥ ದುಃಖ ಅವರಲ್ಲಿ ಇಲ್ಲ. ಯಾಕೆ, ನೃಸಿಂಹದೇವರು ಮಾಡಿದ ಅನುಗ್ರಹದಿಂದ, ವಾಯುದೇವರ ಸನ್ನಿಧಾನದಿಂದ. ಇದೊಂದು ವಿಶೇಷವಿದೆ ಇಲ್ಲಿ. ಸರ್ವಯಾತ್ರಾ ಫಲಾವಾಪ್ತ್ಯೈ ಯಥಾಶಕ್ತಿ ಪ್ರದಕ್ಷಿಣಂ ಕರೋಮಿತವ ಸಿದ್ಧಸ್ಯ ವೃಂದಾವನಗತಂ ಜಲಂ ಶಿರಸಾಧಾರಯಾಮ್ಯದ್ಯ ಸರ್ವತೀರ್ಥಫಲಾಪ್ತಯೇ. ಸರ್ವಯಾತ್ರಾ ಫಲಾವಾಪ್ತ್ಯೈ ಯಥಾಶಕ್ತಿ ಪ್ರದಕ್ಷಿಣಂ ಕರೋಮಿ. ನನಗೆ ಏಕಕಾಲದಲ್ಲಿ ದಿನಾಗಲೂ ಎಲ್ಲ ಯಾತ್ರೆ ಮಾಡಿದರೆ ಫಲ ಬರಬೇಕು ನನಗೆ. ಯಾಕೆ, ಜೀವನವೇ ಸ್ವಲ್ಪ ಇದೆ, ಯಾವಾಗ ಹೋಗ್ತೀವೋ ಗೊತ್ತಿಲ್ಲ, ಮತ್ತೇನು ಮಾಡೋಣ ಹೇಳ್ತಾರೆ. ನಿತ್ಯ ಯಾತ್ರೆ ಮಾಡಿಬಿಡಿ. ಎಷ್ಟು ಯಾತ್ರೆ ಮಾಡ್ತೀವಿ, ಎಲ್ಲ ಎಲ್ಲಿ ಆಗ್ತಾರೆ ಎಲ್ಲ ಯಾತ್ರೆ ಅಂತ ಕೇಳಿದ್ರು. ರಾಯರ ಸುತ್ತು ಪ್ರದಕ್ಷಿಣೆ ಮಾಡಿದರೆ ಎಲ್ಲ ಯಾತ್ರೆ ಮಾಡಿದ ಫಲ. ಯಾಕೆ ಅಂದರೆ, ಸಕಲ ತೀರ್ಥಕ್ಷೇತ್ರಗದ ಭಗವದ್ ರೂಪಗಳೆಲ್ಲ ರಾಘವೇಂದ್ರ ಸ್ವಾಮಿಗಳ ವೃಂದಾವನದಲ್ಲಿ ಅವರ ಶರೀರದಲ್ಲೇ ನಿಂತಿವೆ. ಅವರಿಗೊಂದು ಪ್ರದಕ್ಷಿಣೆ ಮಾಡಿದರೆ ಸಕಲ ತೀರ್ಥಕ್ಷೇತ್ರಗಳ ಪ್ರದಕ್ಷಿಣೆ ಮಾಡಿದ ಯಾತ್ರಾ ಮಾಡಿದ ಫಲ ಬರುತ್ತೆ. ರಾಘವೇಂದ್ರ ಸ್ವಾಮಿಗಳ ವೃಂದಾವನ ದರ್ಶನಕ್ಕೆ ಹೋದರೆ ಸಕಲ ಯಾತ್ರ ಮಾಡಿದ ಫಲ, ತೀರ್ಥಕ್ಷೇತ್ರಗಳಿಗೆ ಯಾತ್ರಾ ಮಾಡಿದ ಫಲ. ಅವರ ಪಾದೋದಕ ಧಾರಣೆ ಮಾಡಿದರೆ ಸಕಲ ತೀರ್ಥ ಸ್ನಾನ ಮಾಡಿದ ಫಲ. ಏನ್ರಿ, ಇದೆಷ್ಟು ಸುಲಭವಾಗಿ ರಾಯರು ಕೊಡ್ತಾ ಇದ್ದಾರೆ. ಪ್ರೊವೈಡೆಡ್ ಯಾರಿಗೆ ಈ ಒಂದು ಅನುಸಂಧಾನ ಯಾರಿಗಿರುತ್ತೋ, ಈ ಜ್ಞಾನ ಯಾರಿಗಿರುತ್ತೋ ಅವರಿಗೆ ಈ ಫಲಗಳೆಲ್ಲ. ಸರ್ವಯಾತ್ರಾ ಫಲಾವಾಪ್ತ್ಯೈ ಪ್ರದಕ್ಷಿಣಂ ಕರೋಮಿ ಅಂದಿಲ್ಲ, ಅಂದರೆ ಇಷ್ಟು ಮಾಡಬೇಕು ಅಂತಾರೆ. ಯಥಾಶಕ್ತಿ ಪ್ರದಕ್ಷಿಣಂ ಕರೋಮಿ, ನನಗೆಷ್ಟು ಶಕ್ತಿ ಕೊಟ್ಟಿದ್ದೀರೋ ಅಷ್ಟು ಮಾಡ್ತೀನಿ. ಅಲ್ಲಿ ಯಥಾಶಕ್ತಿ ಅಂದ ಕೂಡಲೇ ಒಂದು ಮಾಡಿ ಸುಮ್ಮನೆ ಕೊಡೋದಲ್ಲ, ನಮಗೆ ಶಕ್ತಿ ಎಷ್ಟಿದೆಯೋ ನಿರ್ವಂಚನೆಯಿಂದ ಅಷ್ಟು ಪ್ರದಕ್ಷಿಣೆ ಮಾಡೋಣ. ನಿರ್ವಂಚನೆಯಿಂದ ಪ್ರದಕ್ಷಿಣೆ ಮಾಡಬೇಕು. ಪ್ರದಕ್ಷಿಣ ಅಂತ ಅಂದಾಗ ನಮ್ಮ ಈಗಿನ ತಂಬಿಹಳ್ಳಿ ಮಠದ ಮಾಧವತೀರ್ಥ ಮಠದ ಹಿರಿಯ ಸ್ವಾಮಿಗಳಿದ್ದಾರೆ, ವಿದ್ಯಾಸಾಗರ ಮಾಧವತೀರ್ಥರು. ಅವರ ಪೂರ್ವಾಶ್ರಮದ ತಾಯಿ ನಾಗಮ್ಮನವರು ಅಂತ, ರಾಘವೇಂದ್ರಾಚಾರ್ಯರ ಪತ್ನಿ. ರಾಘವೇಂದ್ರಾಚಾರ್ಯ ನೆನಪಾಯಿತು, ಅದಕ್ಕೆ ಹೇಳಿದೆ. ನೀವು ಬರಹ ನೋಡಿದ್ದೀರಾ ಯಾರದ್ದಾದರೂ ಬರದದ್ದು? ಕನ್ನಡದಲ್ಲಿ ತೆಲುಗಿನಲ್ಲಿ ಬರದದ್ದು ನೋಡಿದ್ದೀರಾ? ಅಕ್ಷರಗಳು ನೋಡಿದ್ದೀರಾ? ನಾನೊಂದು ಸಲ ಕರ್ನೂಲು ವ್ಯಾಸರಾಯ ಮಠದಲ್ಲಿ ಚಿಕ್ಕ ಹುಡುಗರು ನಾವು ತಿರುಗಾಡುವ ಕಾಲಕ್ಕೆ ಒಂದು ಚಿಕ್ಕ ಹಾಳೆ ಅರ್ಧ ತುಂಡು ಹಳೇದು ಬರದದ್ದು ಗಾಳಿಗೆ ಹಾರಿ ಅಲ್ಲಿ ಬಿದ್ದಿತ್ತು. ನೋಡಿದೆ ಅಕ್ಷರಗಳು, ಬರದ ಅಕ್ಷರಗಳು. ಅದು ನೋಡಿ ಪ್ರಿಂಟ್ ಅಂತ ಅಂದುಕೊಂಡ್ಬಿಟ್ಟೆ ನಾನು. ಅಷ್ಟು ಚೆನ್ನಾಗಿ ಬರೆದಿದ್ದಾರೆ. ಹಾಗೆ ಇಡೀ ಸರ್ವ ಮೂಲ ಟೀಕಾದಿಗಳು ಎಲ್ಲ ಬರೆದಿದ್ದಾರೆ. ಯಾರು ಅಂದರೆ ನಮ್ಮ ವಿದ್ಯಾಸಾಗರ ಮಾಧವ ತೀರ್ಥರ ಪೂರ್ವಾಶ್ರಮ ತಂದೆಯವರು, ರಾಘವೇಂದ್ರಾಚಾರ್ಯರು ಅಂತ. ಸತ್ಯಧ್ಯಾನರಿಂದ ಅವರು ಎಲ್ಲ ಪಂಡಿತರನ್ನ ಹೋಗೋ ಬರೋ ಅಂತ ಇದ್ರು ಸಾಮಾನ್ಯವಾಗಿ. ಅದು ಇವರನ್ನು ಮಾತ್ರ ಆಚಾರ್ಯರೇ ಅಂತ ಕರೀತಾ ಇದ್ರಂತೆ. ಅಂಥ ಪಾಂಡಿತ್ಯ, ಅಂಥ ಒಂದು ವಿಶೇಷತೆ ಅವರಲ್ಲಿ. ಆ ಹಾಳೆಯನ್ನು ನೋಡಿ, ಆ ಅಕ್ಷರವನ್ನು ನೋಡಿ ಅವರು ನಮಸ್ಕಾರ ಮಾಡಿ ನಾನು ತರ್ಪಣದಲ್ಲಿ, ಆಚಾರ್ಯ ತರ್ಪಣದಲ್ಲಿ ಅವ್ರಿಗೆ ಕೊಡ್ತ. ನನ್ನ ದೊಡ್ಡಸ್ತಿಗೆ ಅಲ್ಲ, ಅವರ ದೊಡ್ಡಸ್ತಿಗೆ ಅದು. ನಿತ್ಯ ಅವರನ್ನು ಸ್ಮರಣೆ ಮಾಡಿಕೊಡುತ್ತೇವೆ ನಾನು. ಅವರ ಪತ್ನಿ ನಾಗಮ್ಮ ಅವರು ಪ್ರಾಣ ಹೋಗೋ ಪರ್ಯಂತ ರಾಯರಿಗೆ ನಿತ್ಯ 108 ಪ್ರದಕ್ಷಿಣೆ ಇರುವುದು ಸಣ್ಣ ಕಿರ್ತಾ ಇದ್ರು. ನಿತ್ಯ ರಾಯರಿಗೆ ಪ್ರದಕ್ಷಿಣೆ ಹಾಕುವುದರಲ್ಲೇ ಮೈಯೆಲ್ಲ ಗಂಧ ತೆಗೆದಂತೆ ಸವಿಸಿಬಿಟ್ಟು. ನಿಜವಾಗಿ ಆ ತಾಯಿಗೆ ನಮಸ್ಕಾರ ಮಾಡಬೇಕು. ಹಾಗೆ ನನಗೆ ಅಕ್ಕ ಅಂತ ಅನಿಸಿಕೊಂಡು ವಿಶೇಷವಾಗಿ ನಮ್ಮನೆಯಲ್ಲಿ ಬಂದಿದ್ದು ಆಕೆ. ರಾಯರ ಸೇವಾ ಎಷ್ಟು ಕಾಲ ಮಾಡಿದ್ರು. ರಾಯರು ಸುತ್ತುವಾಗ ಈ ಉಸು ಜಾಸ್ತಿ ಇತ್ತು, ಈ ಬಂಡೇ ಇದ್ದಿಲ್ಲ. ಅವಾಗ ನಮಸ್ಕಾರ ಮಾಡಿದರೆ ಮೊಣಕಾಲೆಲ್ಲ ತರ್ಚಿಕೊಂಡು ಕೆಂಪಗ ರಕ್ತವೂ ಬರ್ತಾ ಇತ್ತು. ಅಂಥ ಕಾಲಕ್ಕೆ ಬೆಳಿಗ್ಗೆ ಸಂಜೆ ನಿತ್ಯ 108 ನಮಸ್ಕಾರ, ಆ ಪ್ರಕಾರ 6-7-8 ತಿಂಗಳು ಕಾಲ ಮಾಡಿದ್ದಾಳೆ ಆಕೆ. ಬರೀ ನಮಸ್ಕಾರ ಅಲ್ಲ, ಆ ನಮಸ್ಕಾರದಲ್ಲಿ 8 ದಿಕ್ಕಿಗೆ ಬಗ್ಗೆ ನಮಸ್ಕಾರ ಮಾಡಬೇಕು ಒಂದು ಪ್ರದಕ್ಷಿಣೆ. ಆ ಥರ ರಾಯರು ಸ್ವೀಕಾರ ಮಾಡಿದರು. ಅದಕ್ಕೆ ಯಥಾಶಕ್ತಿ ಪ್ರದಕ್ಷಿಣಂ ಕರೋಮಿ, ನಿರ್ವಂಚನೆಯಿಂದ ಎಷ್ಟು ಶಕ್ತಿ ಇದೆಯೋ ಅಷ್ಟು ಪ್ರದಕ್ಷಿಣೆ ಮಾಡುತ್ತೇನೆ. ಅದರಿಂದ ಸರ್ವಯಾತ್ರ ಫಲಾವಾಪ್ತಿ, ಎಲ್ಲ ಯಾತ್ರೆಯ ಫಲ ಬರಲಿ. ಮಾಡುವ ಕಾಲಕ್ಕೆ ಇಲ್ಲಿ ಸಕಲ ತೀರ್ಥಕ್ಷೇತ್ರಗತ ಭಗವದ್ ರೂಪಗಳೆಲ್ಲ ರಾಘವೇಂದ್ರ ಸ್ವಾಮಿಗಳಲ್ಲಿ ನಿಂತಿವೆ ಎಂಬ ಎಚ್ಚರ ಕೊಡಿ ಸ್ವಾಮಿ. ಇನ್ನ ಯಾಕೆ ತವ ಸಿದ್ಧಸ್ಯ, ನೀವು ಸಿದ್ಧರಯ್ಯ, ಭಗವಂತನ ಅದ್ಭುತವಾಗಿರತಕ್ಕಂಥ ರೂಪದ ಸಿದ್ಧಿ ನಿಮಗಾಗಿದೆ. ಆದ್ದರಿಂದ ತವ ಸಿದ್ಧಸ್ಯ ಯಥಾಶಕ್ತಿ ಪ್ರದಕ್ಷಿಣಂ ಕರೋಮಿ. ಇನ್ನ ತವ ಸಿದ್ಧಸ್ಯ, ನಿಮ್ಮಂಥ ಸಿದ್ಧರ ವೃಂದಾವನಗತಂ ಜಲಂ ಶಿರಸಾ ಧಾರಯಾಮಿ, ಆ ವೃಂದಾವನದಿಂದ ಬಂದಿರತಕ್ಕಂಥ ನೀರನ್ನು ಪಾದೋದಕವನ್ನು ಶಿರಸ್ಸಲ್ಲಿ ಧಾರಣೆ ಮಾಡುತ್ತೇನೆ. ಹೇಗೆ ಸರ್ವತೀರ್ಥ ಫಲಾಪ್ತಯೇ, ಎಲ್ಲ ತೀರ್ಥಗಳಲ್ಲಿ ಸ್ನಾನ ಮಾಡಿದ ಫಲ ಬರಲಿಕ್ಕಾಗಿ ನನಗೆ ಆ ಜಲವನ್ನು ಧಾರಣೆ ಮಾಡುತ್ತೇನೆ. ಎಷ್ಟು ಸುಲಭ ಆಯಿತು ಅದನ್ನು ಹೇಳ್ತಾ ಬರ್ತಾ ಇದ್ದಾರೆ. ನಂತರ ಮುಂದೆ ಹೇಳ್ತಾ ಬರ್ತಾ ಇದ್ದಾರೆ, ಸರ್ವಾಭೀಷ್ಟಾರ್ಥ ಸಿದ್ಧ್ಯರ್ಥಂ ನಮಸ್ಕಾರಂ ಕರೋಮ್ಯಹಂ. ಅಯ್ಯ, ನಿಮಗೆ ನಮಸ್ಕಾರಂ ಕರೋಮಿ, ಅಹಂ ನಮಸ್ಕಾರಂ ಕರೋ, ನಿಮ್ಗೆ ನಮಸ್ಕಾರ ಮಾಡ್ತೀನಿ. ಯಾಕೆ ಮಾಡಬೇಕು ಅಂದರೆ ಎಲ್ಲ ಅಭೀಷ್ಟಾದ ಸಿದ್ಧಿಗಾಗಿ ಮಾಡ್ತೇನೆ. ನಂತರ ತವ ಸಂಕೀರ್ತನಂ ಅಲ್ಲಿ ಹೇಳಿದರು, ಯಾವುದಕ್ಕೆ ನಿಮಗೆ ನಮಸ್ಕಾರ ಮಾಡಬೇಕು, ಯಾವುದು ಅಭೀಷ್ಟಾರ್ಥ ಸಿದ್ಧಿ ಅಂದರೆ ಹೇಳ್ತಾ ಇದ್ದಾರೆ, ವೇದ ಶಾಸ್ತ್ರ ಅರ್ಥ ಜ್ಞಾನ ಸಿದ್ಧಯೇ. ಎಲ್ಲ ಕೊಟ್ಬಿಟ್ರಲ್ಲಿ ವೇದ ಶಾಸ್ತ್ರ, ವೇದ ಅದರ ವ್ಯಾಖ್ಯಾನವಾಗಿರತಕ್ಕಂಥ ಬ್ರಹ್ಮಸೂತ್ರಾದಿ ಸಕಲ ಶಾಸ್ತ್ರ, ಅದರ ವೇದ ಶಾಸ್ತ್ರವೂ ಸಿಗಬೇಕು, ಅದರ ಅರ್ಥವೂ ಸಿಗಬೇಕು, ಅರ್ಥ ಸಿಕ್ಕರೆ ಸಾರದು, ಅರ್ಥ ಸಿಕ್ಕರೆ ಸಾಲದು, ಅದರ ಜ್ಞಾನ ಬರಬೇಕು. ಆ ಅರ್ಥ ಸಿಗೋದು ಅಂದರೆ ಏನು ಅಂದರೆ, ಇಂತಿಂಥ ಪಂಕ್ತಿಗಳಿಗೆ ಇಂಥ ಅರ್ಥ ಇದೆ ಅಂತ ಹೇಳೋರು ಸಿಗಬೇಕು. ಸಿಗದೇ ಇದ್ರೆ ಜ್ಞಾನ ಎಲ್ಲಿ ಬರುತ್ತೆ? ಹೌದ್ ತಾನೆ, ಒಂದು ಪಂಕ್ತಿಗೆ ಇಂಥ ಅರ್ಥ ಇದೆ ಅಂತ ಯಾರೋ ಹೇಳೇ ಹೋದರೆ ನಮ್ಮ ಪರ್ಣ ಹೋಗ್ತದೆ. ಹೇಳೋರು ಸಿಗಬೇಕಲ್ಲ. ಅದಕ್ಕೆ ಹೇಳ್ತಾರೆ, ವೇದ ಶಾಸ್ತ್ರ ಅರ್ಥ ಪುಸ್ತಕಗಳೇನೋ ಸಿಕ್ತೋ, ಅರ್ಥ ಹೇಳೋರು ಸಿಕ್ಕಿಲ್ಲ. ಅರ್ಥ ಹೇಳೋರೇನೋ ಸಿಕ್ತರು, ನಮಗರ್ಥ ಆಗಲಿಲ್ಲ, ಅದಕ್ಕೆ ಜ್ಞಾನ ಅಂದರು. ಅರ್ಥವೇನೋ ಆಯಿತು, ಜ್ಞಾನ ಬಂತು, ಅದರ ಸಿದ್ಧಿಯೇ ಆಗಲಿಲ್ಲ, ಅನುಭವಕ್ಕೆ ಬರಲಿಲ್ಲ ಅಂದರೆ ವ್ಯರ್ಥ. ಎಲ್ಲದಕ್ಕೂ ಮೂಲ ಕುಠಾರ. ಅದಕ್ಕೆ ವೇದ ಶಾಸ್ತ್ರ ಅರ್ಥ. ಇನ್ನೊಂದರ್ಥ, ವೇದ ಶಾಸ್ತ್ರ ಏನಿದೆ ಅದರ ಅರ್ಥ ಏನು? ಭಗವಂತ ಬಿಂಬ ಮೂರ್ತಿ, ಅವನೇ ಅರ್ಥ. ವೇದ ಶಾಸ್ತ್ರಗಳ ಅರ್ಥ ಬಿಂಬ. ಅದಕ್ಕೆ ಹೇಳ್ತಾರೆ, ಸಕಲ ಆಮ್ನಾಯ ಹೃದಯ ದೀಪ್ತಾಯ ಹರಯೇ. ಎಲ್ಲ ಶಾಸ್ತ್ರಗಳ, ವೇದಾದಿ ಸಕಲ ಶಾಸ್ತ್ರಗಳ ಹೃದಯ ದೀಪ್ತಾಯ, ಹೃದಯ ಎಲ್ಲ ವಿಶೇಷವಾಗಿ ಪ್ರಧಾನ ಹೇಳಲಿಕ್ಕೆ ಹೊರಟದ್ದು. ಹರಯೇ ಬಿಂಬಮೂರ್ತಿಯೇ, ನಿನ್ನ ಕುರಿತು ಹೇಳಲಿಕ್ಕೆ ಹೊರಟಿದೆಯಾ? ಅದೇ ಹೇಳ್ತಾರೆ, ವೇದ ಶಾಸ್ತ್ರ ಅರ್ಥ ಬಿಂಬಮೂರ್ತಿ, ಅವನ ಜ್ಞಾನ ಸಿದ್ಧಯೇ, ಅಪರೋಕ್ಷ ಜ್ಞಾನ ಸಿದ್ಧಯೇ ಅಂತರ್ಥ. ಅಪರೋಕ್ಷ ಜ್ಞಾನಕ್ಕಾಗಿ ನಿಮ್ಮ ಸಂಕೀರ್ತನೆಯನ್ನು ಮಾಡುತ್ತೇನೆ. ಸಾಮಾನ್ಯ ಜ್ಞಾನ, ಅಪರೋಕ್ಷ ಜ್ಞಾನ ಎಲ್ಲದಕ್ಕೂ ಗುರುಗಳಂತರ್ಯಾಮಿ, ಭಗವಂತನ ಚಿಂತನೆಯೇ ಪ್ರಧಾನ. ಇಲ್ಲಿ ಚೆನ್ನಾಗಿ ಹೇಳ್ತಾರೆ, ವೇದ ಶಾಸ್ತ್ರ ಅರ್ಥ ಜ್ಞಾನ ಸಿದ್ಧಯೇ. ವೇದ ಶಾಸ್ತ್ರಗಳ ಅರ್ಥ ಭಗವಂತ, ಯಾರು? ಬಿಂಬಮೂರ್ತಿ. ಅವನ ಜ್ಞಾನ ಅಂದರೆ ಬಿಂಬ ಜ್ಞಾನ, ಅದು ಸಿದ್ಧಯೇ. ಅಂದರೆ ಅಪರೋಕ್ಷ ಜ್ಞಾನ ಸಿದ್ಧಿಗಾಗಿ ನಾನು ವಿಶೇಷವಾಗಿ ನಮಗೆ ನಮಸ್ಕಾರ ಮಾಡುತ್ತೇನೆ. ಎಷ್ಟು ಚೆನ್ನಾಗಿದೆ! ಸಾಮಾನ್ಯ ಜ್ಞಾನವೂ ಗುರುಗಳಿಂದ, ಆ ಜ್ಞಾನದ ಅನುಭವವೂ ಗುರುಗಳಿಂದ, ಆ ಅನುಭವದಿಂದ ಆಗತಕ್ಕಂಥ ಅಪರೋಕ್ಷ ಜ್ಞಾನವು ಗುರುಗಳಿಂದಲೇ ಬರುತ್ತೆ, ಅವರ ಅನುಗ್ರಹದಿಂದಲೇ ಆಗುತ್ತೆ ಅಂತ ಅಲ್ಲೇ ಒಳಗೆ ಅದ್ಭುತವಾಗಿ ನಮಗೆ ಹೇಳಿಕೊಡ್ತಾ ಇದ್ದಾರೆ ನಮ್ಮ ಅಪ್ಪಣಾಚಾರ್ಯರು. ಇನ್ನು ಮುಂದೆ ಹೇಳ್ತಾರೆ, ಹಾ, ಸಂಸಾರೇ ಅಕ್ಷಯ ಸಾಗರೇ ಪ್ರಕೃತಿತೋ ಅಗಾಧೇ ಸದಾ ದುಸ್ತರೇ. ಸರ್ವ ಅವಧ್ಯ ಜಲಗ್ರಹೈ ಅನುಪಮೈ ಕಾಮಾದಿ ಭಂಗಾಕುಲೇ ನಾನಾ ವಿಭ್ರಮ ದುರ್ಭ್ರಮೇ ಅಮಿತ ಭಯಸ್ತೋಮಾದಿ ಫೇನೋತ್ಕಟೇ ದುಃಖೋತ್ಕೃಷ್ಟ ವಿಷೇ ಸಮುದ್ಧರ ಗುರೋ ಮಾಂ ಮಗ್ನರೂಪಂ ಸದಾ. ಇಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ. ಇಲ್ಲಿ ಸಂಸಾರೇ, ಈ ಸಂಸಾರ ಎಂಥದ್ದು? ಸಂಸಾರದಲ್ಲಿ ವಿಶೇಷವಾಗಿ ನಾನಿದ್ದೇನೆ. ಎಂಥವರು ನಾನು ಅಂದರೆ, ಮಗ್ನರೂಪಂ, ಮಗ್ನಂ ರೂಪಂ ಯಸ್ಯ ಸಹ. ಈ ಸಂಸಾರದಲ್ಲಿ ನನ್ನ ರೂಪ ಮುಳುಗಿ ಹೋಗಿದೆ, ಸಂಸಾರದಲ್ಲಿ ಮುಳುಗಿ ಹೋಗಿದೆ ಅಂತ. ಮಾಂ ಸಮುದ್ಧರ, ನಮ್ಮನ್ನು ವಿಶೇಷವಾಗಿ ನನ್ನನ್ನು ಉದ್ಧಾರ ಮಾಡು, ಚೆನ್ನಾಗಿ ಉದ್ಧಾರ ಮಾಡಬೇಕು. ಇಲ್ಲಿಗೆಲ್ಲಿಗನ್ವಯ, ಮಾಂ ಸಂಸಾರೇ ಮಗ್ನರೂಪಂ ಸದಾ ಸಮುದ್ಧರ. ಸಂಸಾರದಲ್ಲಿ ಮುಳುಗಿ ಹೋಗಿರತಕ್ಕಂಥ ರೂಪವಿದೆ ಅಂದರೆ ನನ್ನ ಸ್ವರೂಪ ಏನು ಅಂತ ತಿಳ್ಕೊಳ್ಳುವ ಪ್ರಯತ್ನವೇ ಮಾಡಲ್ಲ, ನಾನು ಯಾರು ಅಂತ ತಿಳಿಯುವ ಪ್ರಯತ್ನವೇ ಮಾಡಲ್ಲ, ನನ್ನ ಸಾಧನೆ ಏನು ಅಂತ ತಿಳಿ ವಿಷಯಕ್ಕೆ ಹೋಗಲ್ಲ. ಆದ್ದರಿಂದ ನನ್ನ ರೂಪ, ಹೊರಗಿನ ರೂಪ ಅಂತೂ ಮುಳುಗಿ ಹೋಗಿದೆ ಸಂಸಾರದಲ್ಲಿ, ಒಳಗಿನ ರೂಪವು ಮುಳುಗಿ ಹೋಗಿದೆ. ಅದರಿಂದ ಮಗ್ನವಾದ ಸಂಸಾರದ ಪ್ರಭಾವದಿಂದ ಗೊತ್ತಾಗದೇ ಇರುವ ಮುಳುಗಿ ಹೋಗಿರುವ ರೂಪ ಹೊಂದಿರುವ ನಾನು ಮಗ್ನ ರೂಪ. ಮಾಂ ಗುರೋ ಸದಾ ಸಮುದ್ಧರ, ನಾ ಸ ಮಗ್ನ ರೂಪ. ಅಲ್ಲ, ಇವತ್ತು ಮುಳುಗಿದ್ದೆ ನಾಳೆ ಹೇಳ್ತೀನಿ ಅಂತಾರೆ. ಸದಾ ಮಗ್ನ ರೂಪ, ಯಾವಾಗೂ ಮುಳುಗಿದ್ದೇನೆ ಅಂಥ ನನ್ನನ್ನು ಸಮುದ್ಧರ ಗುರು ಉದ್ಧಾರ ಮಾಡಿ. ಹೌದಾ, ಏನು ಸಂಸಾರ ಅಂಥ ಪರಿ ದುಃಖಕರವಾಗಿದೆಯಾ? ಅಪ್ಪಣಾಚಾರಿ ನಮಗಿಲ್ಲ, ನಮಗಿದು ಬಹಳ ಸುಖಕರ. ದಾಸರು ಹೇಳ್ತಾರೆ, ಖಾರವಾಗಿ ಹೇಳ್ತಾರೆ, ಹಂದಿಗೆ ಗೊಜ್ಜಲು ಸವಿಯಾಗಿರುವಂತೆ ಎನಗಿದು ಸವಿಯಾಗಿರುವುದು ಕಾಣೋ. ಅದಕ್ಕೆ ನಮಗಲ್ಲ, ನಾವು ರಾಯರ ಹತ್ರ ಹೋದಾಗ ಈ ಸಂಸಾರ ಅಕ್ಷಯ ಸಾಗರ ಅಂತ ಹೇಳ್ತೀವಿ ಸ್ತೋತ್ರ. ಮನಸ್ಸಲ್ಲಿ ಚೆನ್ನಾಗಿದೆ ಅಲ್ವಾ? ಹೊತ್ತೊತ್ತಿಗೆ ಬೇಕಾದ್ದೆಲ್ಲ ಹೊಟ್ಟೆಗೆ ಬೀಳತಾ ಇದೆ, ಬೇಕಾದವರೆಲ್ಲ ಸುತ್ತಿದ್ದಾರೆ. ಹೌದಾ, ಬೇಕಾದವರೆಲ್ಲ ಸುತ್ತಿದ್ದಾರೆ, ಬೇಡದವರು ಇದ್ರೆ ಇರಲಿ ಬಿಡಿ. ಅದಕ್ಕೇನಂತೆ, ವಿ ಆರ್ ಕಂಫರ್ಟಬಲ್ ಅಂತ ಹೇಳ್ತೀವಲ್ಲ, ಮತ್ತೆ ನಮಗೆ ಸಂಸಾರ ಅಕ್ಷಯ ಸಾಗರ ಇಲ್ವೇ ಇಲ್ಲ, ಸುಖ ಸಾಗರ ನಮಗೆ. ಏನು ಬೇಕು ರಾಯರ ಹತ್ರ, ಸದ್ಯಕ್ಕೇನೋ ಟ್ರಬಲ್ಸ್ ಬರ್ತಾ ಇವೆ, ಅಲ್ಲಲ್ಲಲ್ಲ ತೊಂದರೆಗಳು ಬರ್ತಾ ಇವೆ, ಆರೋಗ್ಯ ತೊಂದರೆ, ದುಡ್ಡಿನ ತೊಂದರೆ, ನಮ್ಮವರಿಗೆ ತೊಂದರೆ ಎಲ್ಲ. ಅವು ಕಳೆದು ಬಿಟ್ರೆ, ಸ್ವಲ್ಪ ಆಯುಷ್ಯ ಜಾಸ್ತಿ ಕೊಟ್ಬಿಟ್ರೆ ಇಲ್ಲೇ ಇರ್ತೀವಿ. ಇದೇ ಹೇಳಲಿಕ್ಕೆ ನಾವು ಹೋಗ್ಬೋದು ರಾಯರ ಹತ್ರ. ಯಾವುದಲ್ಲ ಯಾರು ಇಲ್ಲ ಅಂತ ಹೇಳಿ, ಎಲ್ಲ ಹೀಗೆ ನಾವು ನೀವು ಎಲ್ಲರೂ. ಅಪ್ಪ ಇದನ್ನು ಬಿಡಿಸಿಬಿಟ್ಟು ಸಾಕು ಸ್ವಾಮಿ, ನಾನು ಕರ್ಕೊಂಡು ಹೋಗ್ರಿ ಅಂತ ಕೇಳಿದವ್ರು ನಾವು ಯಾರು ಇದ್ದೀವಾ ನೋಡಿ, ನೋಡ್ತಾ ಇದ್ದೀನಿ ಯಾರಾದ್ರು ಇದ್ದಾರೇನೋ, ಮೆಸೇಜ್ ಕಳಿಸ್ತಾರೇನೋ ಅಂತೇಳಿ. ನಾನು ಯಾವುದಾದ್ರೂ ಕೇಳ್ತಾ ಇದ್ದೀರಾ, ಕೇಳ್ತೀರಾ ನೀವು ಅಂತ ಹೇಳಿದ್ರೆ, ಯಾರು ಮಾತಾಡೋ ಒಬ್ರು ಮಾತ್ರ, ನಾನು ಹಿಂಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ, ನಾನು ಹಿಂಗೆ ಇದು ಮಾಡ್ತಾ ಇದ್ದೀನಿ ಅಂತ ಕೆಲವರು ಪಾಪ ಮೆಸೇಜ್ ಕಳಿಸ್ತಾರೆ. ಇದು ಕೇಳಿದಾಗ ಯಾರಾದರೂ ಒಬ್ರು ಮೆಸೇಜ್ ಮಾಡ್ತಾರೇನೋ, ರಾಯರ ಹತ್ರ ಸ್ವಾಮಿ ಸಂಸಾರದಿಂದ ನಾನು ಕರ್ಕೊಂಡು ಹೋಗಪ್ಪ ಅಂತ ಕೇಳ್ತಾ ಇದ್ದೀನಿ ಅಂತ. ಪ್ರಾಯಶಃ ಯಾರೂ ಮೆಸೇಜ್ ಮಾಡ್ತಾ ಇಲ್ಲ. ಹೇಳ್ತಾರೆ ಈ ಸಂಸಾರ ಎಂಥದ್ದು ಅಂದರೆ, ಅಕ್ಷಯ ಸಾಗರೇ. ಆ ಸಾಗರವಾದರೂ ಒಣಗಿ ಹೋದರೆ ಹೋದಿತ್ತು, ಈ ಸಾಗರ ಅಂತೂ ಒಣಗಲ್ಲ. ಅಕ್ಷಯ ಸಾಗರೇ ಇನ್ನ ಹೇಳ್ತಾ ಇದ್ದಾರೆ, ಪ್ರಕೃತಿತು ಅಗಾಧೇ, ಸಹಜವಾಗಿ ಅಗಾಧವಾಗಿದೆ. ಸದಾ ದುಸ್ತರೇ, ಸಮುದ್ರವನ್ನು ಎಂದಾದರೂ ಮಹಾ ಕಷ್ಟಪಟ್ಟು ಯಾರಾದರೂ ಒಬ್ಬರು ಈಜಾಡಿ ದಾಟಬಹುದೇನೋ, ಇದನ್ನು ದಾಟ್ಲಿಕ್ಕೆ ಸಾಧ್ಯವಿಲ್ಲ. ಸರ್ವ ಅವಧ್ಯ ಜಲಗ್ರಹೈ ಅನುಪಮೈ, ಹೇಳಲಿಕ್ಕೆ ಸಾಧ್ಯವೇ ಇಲ್ಲದೇ ಇರುವಂಥ, ಹೋಲಿಸಲಿಕ್ಕೆ ಅನುಪಮೈ ಉಪಮಾನ, ಹೀಗೆ ಹೀಗೆ ಇದರಂತೆ ಅಂತ ದೃಷ್ಟಾಂತ ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಎಲ್ಲ ಜಲಗ್ರಹಗಳಿಂದ ಜಲಪಿಶಾಚಿಗಳಿವೆ. ಯಾವ ಜಲಪಿಶಾಚಿಗಳು ಅಂದರೆ, ನಮ್ಮದೇ ಅವಧ್ಯ ದೋಷಗಳು. ಅಂದರೆ ಹೇಳ್ತಾ ಇದ್ದಾರೆ, ನೀರಿನಲ್ಲಿರುವ ಮೊಸಳೆ ಮುಂತಾದ ನಾನಾ ಜಲದಲ್ಲಿ ಹಾಗೆ ಸಿಡಿದು ಬಿಡುತ್ತಲ್ಲ, ಹಾಗೆ ನಮ್ಮದೇ ದೋಷಗಳು ನಮ್ಮನ್ನು ಸೆಳೆದು ಬಿಡ್ತಾ ಇತ್ತ. ಅದೆಂಥದ್ದು ಅನುಪಮೈ, ಇನ್ನೊಬ್ಬರ ಬೇಕಾದರೆ ಅವರು ಹಾಗೆ ಹೀಗೆ ಅಂತ ಕಾಮೆಂಟ್ ಮಾಡ್ಬೋದು, ನಮ್ಮದೇ ಒಳಗೆ ಕೂತಿದೆಯಲ್ಲ ಅದನ್ನು ನೋಡೋದು ಹೇಗೆ. ಅದಕ್ಕೆ ನಮ್ಮೊಳಗಿರುವ ದೋಷಗಳು ಅನ್ಕಂಪೇರಬಲ್, ನಮ್ಮದು ಭೀಕರವಾಗಿದೆ. ಕಾಮಾದಿಭಂಗಾಕುಲೇ, ಕಾಮ ಅಂದರೆ ನಾನಾ ರೀತಿಯಾದ ಆಸೆ ಮೊದಲಾದಂಥ, ಭಂಗ ಅಂದರೆ ಯಾವುದು, ಅಲೆಗಳು. ಅಲೆಗಳಿಂದ ಆಕುಲೇ ವಿಶೇಷವಾಗಿ ಅಂದರೆ ಹೇಳ್ತಾ, ನೋಡಿದ್ದು ಯಾವುದೋ ಒಂದು ನದಿ ತರಂಗ ಅಲ್ಲ, ಸಮುದ್ರ ತರಂಗ. ಸಮುದ್ರದಲ್ಲಿ ಭೀಕರವಾಗಿ ಎತ್ತರ ಬಂದ ಕೂಡಲೆ ಅದನ್ನು ಭಂಗ ಅಂತ ಕರೀತಾರೆ. ಆ ತರಂಗ ಬಂದರೆ ಕೊಚ್ಚಿಕೊಂಡೇ ಹೋಗ್ಬಿಡುತ್ತೀವಿ. ಈ ಸಂಸಾರದಲ್ಲೂ ಆಸೆಯ ತರಂಗ, ಕಾಮಗಳ ತರಂಗ ಬಂದು ಬಿಟ್ಟರೆ, ಆಗ ನಾವು ಎಷ್ಟೇ ಜ್ಞಾನವಂತರಾಗಿದ್ದರೂ, ಪುಸ್ತಕಗಳೆಲ್ಲ ತಲೆಯಲ್ಲಿ ತುಂಬಿದ್ರೂ ಕೊಚ್ಚ ಮುಚ್ಚಿಕೊಂಡು ಹೋಗ್ಬಿಡುತ್ತೇವೆ, ಟಾಂಗ್ ವಿರಾಂಗ್ ಆಗಿ ಹೋಗ್ಬಿಡುತ್ತೇವೆ. ಪಾಡೆ ಅಂಥದ್ದು ಅಲ್ಲವೇ ಅಂಥದ್ದಯ್ಯ ಇದು ಹೇಳ್ತಾರೆ, ಹೌದಾನೆ? ಎಷ್ಟೋ ಅಂದ್ಕೊ ಹೀಗೆ ಹಾಗೆ ಹೀಗೆ ಎಲ್ಲ ಕೃಷ್ಣಾರ್ಪಣ ಕೊಚ್ಚಿಕೊಂಡು ಹೋಗುತ್ತೆ. ಕಾಮಾದಿ ಭಂಗಾಕುಲೇ ನಮ್ಮನ್ನ ಅತಲ ಕುತಲ ಮಾಡಿಬಿಡುತ್ತೆ, ಹೇಗೆ ನಿಂತವರನ್ನ ಸೆಳೆದು ಹಾಕ್ಬಿಡುತ್ತೆ ಈ ಅಲೆಗಳಯ್ಯ ಸಂಸಾರದ್ದು. ನಾನಾ ವಿಭ್ರಮ ದುರ್ಭ್ರಮೇ ಇಲ್ಲಿ ಹೇಳ್ತಾ ಇದ್ದಾರೆ. ವಿಶೇಷವಾಗಿರತಕ್ಕಂಥ ಸುಳಿಗಳಿವೆ ಇದರಲ್ಲಿ. ಏನು ಅಂದರೆ ಹೇಳ್ತಾ ಇದ್ದಾರೆ, ನಾನಾ ವಿಭ್ರಮ ವಿಪರೀತ ಜ್ಞಾನಗಳು ಜಾಸ್ತಿ. ದೇವರ ಬಗ್ಗೆ ತಪ್ಪು ತಿಳುವಳಿಕೆ, ವಾಯುದೇವರ ಬಗ್ಗೆ ತಪ್ಪು ತಿಳುವಳಿಕೆ, ವಾದಿರಾಜರ ಬಗ್ಗೆ ತಪ್ಪು ತಿಳುವಳಿಕೆ, ದೇವತೆಗಳ ಬಗ್ಗೆ ತಪ್ಪು ತಿಳುವಳಿಕೆ, ಅವರ ಕಕ್ಷೆಗಳ ಬಗ್ಗೆ ತಪ್ಪು ತಿಳುವಳಿಕೆ, ಗುರುಗಳ ಬಗ್ಗೆ ಪೂರ್ಣವಾಗಿ ತಪ್ಪು ತಿಳುವಳಿಕೆ, ಹೌದಲ್ವ? ಅದಕ್ಕೆ ಹೇಳ್ತಾ ಇದ್ದಾರೆ ನಾನಾ ವಿಭ್ರಮ ಸಾಧನ ಮಾರ್ಗದ ತಪ್ಪು ತಿಳುವಳಿಕೆ, ಮಾಡುತ್ತಾ ಇರುವ ಸಾಧನೆಯ ತಪ್ಪು ತಿಳುವಳಿಕೆ, ಮಾಡಬೇಕಾದ ಸಾಧನೆಯ ತಪ್ಪು ತಿಳುವಳಿಕೆ. ಕಣ್ಣು ಕಟ್ಟಿ ಕೂತಿದೀವಪ್ಪ, ನಾನಾ ವಿಭ್ರಮ ದುರ್ಭ್ರಮೆ. ಅದು ಹೇಗೆ ಹೋಲಿಸಿದ್ದಾರೆ ಅಂದರೆ, ಇದು ಸುಳಿ, ಆ ಸುಳಿ ಹತ್ರ ಹೋಗೋವರೆಗೂ ಚೆನ್ನಾಗಿರ್ತೀವಿ, ಹೋದ ಕೂಡಲೇ ನಮ್ಮ ವಶ ಇರಲ್ಲ, ಸರ್ರಂತ ಒಳಗೆ ಕರ್ಕೊಂಡು ಹೋಗುತ್ತೆ, ಮನುಷ್ಯ ಒಳಕ್ಕೆ ಹೊರಟೋಗ್ಬಿಡ್ತಾನೆ. ಹಾಗೇ ತಪ್ಪಾದ ವಿಪರೀತ ಜ್ಞಾನ ಇದ್ದರೆ, ಆ ಸುಳಿಯಲ್ಲಿ ಬಿದ್ದರೆ ಹೊರಟೇ ಹೋಗ್ಬಿಡುತ್ತಾನೆ ಮನುಷ್ಯ. ಕರೋನಾ, ಕರೋನಾ ಬಗ್ಗೆ ವಿಪರೀತ ಜ್ಞಾನ. ಏನು ಬಂದ ಕೂಡಲೇ ಒಂದೆರಡು ಇಂಜೆಕ್ಷನ್ ಹಾಕ್ತಾರೆ ಡಾಕ್ಟರ್, ಯಾವುದೋ ಒಂದು ಟೆಂಪರೇಚರ್ ಎಲ್ಲ ಡೌನ್ ಆಗಿಬಿಡುತ್ತೆ, ಅಲರ್ಟ್ ಆಗ್ತಾರೆ, ನಾನು ಚೆನ್ನಾಗಿದ್ದೇನೆ, ಕರೋನಾ ಹೋಯಿತು ಅಂತ ವಿಪರೀತ ಜ್ಞಾನ. ಯಾಕೆ ರೋಗ ಒಳಗೆ ಕೂತಿದೆ, ಒಂದು ವಾರಕ್ಕೆ ಎದೆಗಿಳಿಯುತ್ತೆ, ಆವಾಗ ಒಳಗಿಂದ ಆಕ್ಸಿಜನ್ ಎಲ್ಲ ಡೌನ್ ಆಗುವಂತೆ ಮಾಡಿದಾಗ ಆವಾಗ ಕುಯ್ಯುವ ಮರ್ರು ಅಂಥೇಳಿ ಆಸ್ಪತ್ರೆಗೆ ಓಡೋದು, ಹೌದಾನೆ? ಯಾಕೆ ವಿಪರೀತ ಜ್ಞಾನ, ಸರಿಯಾದ ತಿಳುವಳಿಕೆ ಇಲ್ಲ, ತಪ್ಪಾಗಿ ತಿಳ್ಕೊಂಡದ್ದು. ಮತ್ತಿನ್ನೊಬ್ಬರಿಗೆ ಹೇಳೋದು, ಏ ಏನ್ರಿ ಹೆದರಬೇಡ್ರಿ, ಆ ಹೋದ ಕೂಡಲೇ ಡಾಕ್ಟ್ರ್ ಒಂದು ಎರಡು ಟ್ಯಾಬ್ಲೆಟ್ ಕೊಡ್ತಾರೆ, ಚುಚ್ಚಿಬಿಡ್ತಾರೆ. ಏನು ಚುಚ್ತಾ ಇದ್ದಾರೋ, ಏನು ಕೊಡ್ತಿದ್ದಾರೋ, ಸರಿಯಾಗಿ ಹೇಳಬೇಕಾದರೆ ಈಗೇನು ಆ ಟ್ಯಾಬ್ಲೆಟ್ಸ್ ಸಿಸ್ಟರ್ ಲಿಸ್ಟ್ ಕೊಡ್ತಾ ಇದ್ದಾರಲ್ಲ ಎಲ್ಲರಿಗೂ, ಹೋಮ್ ಕ್ವಾರಂಟೈನ್ ಆದವರಿಗೆ. ನಾರಾಯಣ, ಆ ಟ್ಯಾಬ್ಲೆಟ್ಸ್ ನೋಡಿ, ಅದರ ಪೂರ್ಣ ಸಿ ವಿಟಮಿನ್ನು, ಬಿ ಕಾಂಪ್ಲೆಕ್ಸು, ಜ್ವರ ಕಡಿಮೆ ಮಾಡುವ ಮಾತ್ರೆಗಳು, ಡಾಕ್ಸಿಸೈಕ್ಲಿನ್ ಅಂತ ಒಂದು ಆ್ಯಂಟಿಬಯೋಟಿಕ್ಕು, ಜೊತೆಗೆ ಅಜಿತ್ರೋಮೈಸಿನ್ನು, ಎಲ್ಲ ಈ ಆ್ಯಂಟಿಬಯೋಟಿಕ್ಸು ಇವೆಲ್ಲ ಕೊಡ್ತಾ ಇದ್ದಾರೆ. ಇದರಿಂದೇನು ಕರೋನಾ ಮೇಲೆ ಇದು ಯಾವುದು ಕುಚ್ಚಿ ಕರೋನಾ ಏನು ಮಾಡಲ್ಲ. ಇದೇನು ಮಾಡುತ್ತೆ, ಕರೋನಾದ ಲಕ್ಷಣಗಳಾಗಿರತಕ್ಕಂಥ ಯಾವುದು ಎಲ್ಲ ಗಂಟಲು ನೋವು ಮೊದಲಾದಂಥ ಸಿಂಪ್ಟಮ್ಸ್ ಏನದಲ್ಲ, ಸಿಂಪ್ಟಮ್ಸ್ನ ಕಡಿಮೆ ಮಾಡಲಿಕ್ಕೆ ಟ್ಯಾಬ್ಲೆಟ್ಸ್ ಕೊಡ್ತಾ ಇದ್ದಾರೆ. ಅಲ್ಲಿ ಸರಿಯಾದ ನೋಡಿ, ಈಗ ಹೋಮ್ ಕ್ವಾರಂಟೈನ್ ಆದವರಿಗೆ ಇಂಜೆಕ್ಷನ್ ರೂಪದಲ್ಲಿ ಅಲ್ಲದೆ, ಅಂದರೆ ಸೆಲೈನ್ ಕೈಗೆ ಇಂಜೆಕ್ಷನ್ ಐ ವಿ ರೂಪದಲ್ಲಿ ಅಲ್ಲದೆ ಡೈರೆಕ್ಟಾಗಿ ಕೊಡುವಂಥದ್ದು ಯಾವುದಿದೆ ಕರೋನಾಕ್ಕೆ ಮನೆಯಲ್ಲಿ ಅಂದರೆ, ಪಿರಾವಿರ್ ಅಂತ ಒಂದು ಬರ್ತಾ ಇದೆ, ಅದೊಂದೇ ಕರೋನಾಕ್ಕೆ 5 ಡೇಸ್ ಕೋರ್ಸ್ ಟ್ಯಾಬ್ಲೆಟ್ ಅದು. ಅದನ್ನು ಅದಕ್ಕೆ ಸೈಡ್ ಎಫೆಕ್ಟ್ಸ್ ಇದ್ದೇ ಇರುತ್ತೆ, ಇಟ್ ಶುಡ್ ಬಿ. ಡಾಕ್ಟರ್ಸ್ ಏನು ಮಾಡ್ತಾ ಇದ್ದಾರೆ ಸಾಮಾನ್ಯವಾಗಿ, ಅಲ್ಲ ಅವರವರ ಕೈ ಕಟ್ಟಿದೆ, ಅದು ಎಲ್ಲರಿಗೂ ಕೊಟ್ಟರೆ ಅವರವರಿಗೆ ಬೇರೆ ತೊಂದರೆಗಳಿದ್ದರೆ ಇದು ಸೈಡ್ ಎಫೆಕ್ಟ್ ಕೊಡುತ್ತೆ ಅಂಥೇಳಿ ಆ ಟ್ಯಾಬ್ಲೆಟ್ ಎಲ್ಲರಿಗೂ ಕೊಡ್ತಾ ಇಲ್ಲ. ಏನು ಮಾಡ್ತಾ ಇದ್ದಾರೆ, ಮೊದಲೊಂದು ಬಂದ ಕೂಡಲೇ ಎರಡು ಮೂರು ದಿನ ಆ ಜ್ವರ ಕಡಿಮೆ ಆಗಲಿಕ್ಕೆ ಟ್ಯಾಬ್ಲೆಟ್ಸು ಎಲ್ಲ ಕೊಡ್ತಾ ಇದ್ದಾರೆ. ಇನ್ನೂ ಕಡಿಮೆ ಆಗಿಲ್ಲ ಅಂದರೆ ಟೆಸ್ಟಿಗೆ ಕಳಿಸ್ತಾ ಇದ್ದಾರೆ. ಆಗ ಪಾಸಿಟಿವ್ ಬಂದರೆ ಇವೆಲ್ಲ ಇನ್ನೂ ಹೆಚ್ಚಿಗೆ ಟ್ಯಾಬ್ಲೆಟ್ ಕೊಡ್ತಾ ಇದ್ದಾರೆ. ಈ ಮೇನ್ ಕರೋನಾಗೆ ಕೊಡಬೇಕಾದ ಟ್ಯಾಬ್ಲೆಟ್ ಎಲ್ಲರಿಗೂ ಕೊಡ್ತಾ ಇಲ್ಲ, ನಿಮಗೆಲ್ಲ ಬೇಕಾಗಿಲ್ಲ ಅಂತ, ನಿಮಗೆ ಇಮ್ಯುನಿಟಿ ಇದೆ ಹೋಗಿಬಿಡಿ ಅಂತಲೂ ಕೆಲವರಿಗೆ ಅಂತ ಇದ್ದಾರೆ. ಈಗ ಅಂದ ಮೇಲೆ ಅವೆಲ್ಲ ಕಮ್ಮಿ ಆಗಿದೆ ಅಂತ ಅವರೆಲ್ಲ ಮನೆಯಲ್ಲೇ ಕೂತ್ಕೊಂಡಾಗ ಕೆಲವರಿಗೆ ಸಡನ್ ಆಗಿ ಒಳಗೆ ಅದು ಕೆಲಸ ಮಾಡಿ ಆಕ್ಸಿಜನ್ ಲೆವೆಲ್ಸ್ ಎಲ್ಲ ಡೌನ್ ಆಗಿ ಆಸ್ಪತ್ರೆಯಲ್ಲಿ ಸತ್ತು ಹೋಗ್ತಾ ಇದ್ದಾರೆ. ಡೆಲ್ಲಿಯಿಂದ ಒಬ್ಬ ಡಾಕ್ಟರ್ ಅವರು ಮಧುಸೂದನ್ ಅಂತ ಅವ್ರು ಹೇಳಿದರು, ಇದು ಲೇಟ್ ಮಾಡಲೇಬಾರದು, 3 ದಿವಸ ಜ್ವರ ಕಮ್ಮಿ ಆಗುತ್ತೆ ಅಂತ ನೋಡೋದು, ನಂತರ ಟೆಸ್ಟ್ ಮಾಡೋದು, ನಂತರ ಟ್ರಯಲ್ ಹಾಕೋದು, ಇದೆಲ್ಲ ಸತ್ತು ಹೋಗ್ತಾ ಇದ್ದಾರೆ. ಆ ಏನು ಕರೋನಾ ಟ್ಯಾಬ್ಲೆಟ್ ಸಪ್ರೇಟ್ ಆಗಿವೆ ಅದು ಸ್ವಲ್ಪವೇ ಕೆಲಸ ಮಾಡುತ್ತೆ, ಅದನ್ನು ಫಸ್ಟ್ ಕೊಟ್ಟು ಬಿಡಬೇಕು, ಸೈಡ್ ಎಫೆಕ್ಟ್ಸ್ ಇರುತ್ತಲ್ಲ ಅಂತ ನಾನು ಕೇಳಿದೆ. ಸೈಡ್ ಎಫೆಕ್ಟ್ಸ್ ಇಲ್ಲದ ಟ್ಯಾಬ್ಲೆಟ್ಸ್ ಯಾವುದು ಅಂತ ಕೇಳಿದರು. ಎಲ್ಲವೂ ಸೈಡ್ ಎಫೆಕ್ಟ್ಸೇ ಅಲೋಪತಿಯಲ್ಲಿ. ಮೊದಲು ಅದನ್ನು ಕೊಡಬೇಕು, ಸೈಡ್ ಎಫೆಕ್ಟ್ಸ್ಗೆ ಬೇರೆ ಮಾತ್ರೆ ಕೊಟ್ಟರೆ ಆಯಿತು, ಅದು ಮೊದಲು ಕೊಡಬೇಕು ಅಂತ. ಯಾರಿಗ್ಯಾರು ಪುರಂದರ ವಿಠಲ. ಕೊನೆಗೇನಾಗ್ತಾ ಇದೆ, ಚಿಕ್ಕ ಚಿಕ್ಕ ಹುಡುಗರು ಚಿಕ್ಕ ಚಿಕ್ಕ ಹುಡುಗರು ಸತ್ತು ಹೋಗ್ತಾ ಇದ್ದಾರೆ, ಚಿಕ್ಕ ವಯಸ್ಸಿನವರು. ಯಾಕೆ ಹೋಗ್ತಾ ಇದ್ದಾರೆ? ರೋಗದಿಂದ ಹೋಗಿದ್ದು ಒಂದಾದರೆ ರೋಗದ ಬಗ್ಗೆ ಸರಿಯಾದ ತಿಳುವಳಿಕೆ ಇಲ್ಲದೆ, ರೋಗ ಹೇಗೆ ನಮ್ಮ ಮೇಲೆ ಕೆಲಸ ಮಾಡ್ತಾ ಇದೆ ಎಂಬ ತಿಳುವಳಿಕೆ ಇಲ್ಲದ್ದಕ್ಕೆ ಸತ್ತು ಹೋಗ್ತಾ ಇದ್ದಾರೆ. ತಿಳುವಳಿಕೆ ಕೊಡಬೇಕಾದವರೇ ಕೊಡದೇ ಇರೋದರಿಂದ ಸತ್ತು ಹೋಗ್ತಾ ಇದ್ದಾರೆ. ಇನ್ನು ಆಕ್ಸಿಜನ್ ಇಲ್ಲದೆ ಬೆಡ್ ಇಲ್ಲದೆ ಸಾಯೋದು, ಅದರ ಸ್ಕ್ಯಾಮ್ಗಳು ಅದು ಬೇರೆ ಇದೆ. ಮೊದಲು ನಮಗೆ ನಾಲೆಡ್ಜೇ ಇಲ್ಲಲ್ಲ ಅದರ ಬಗ್ಗೆ. ಟೆಸ್ಟ್ ಮಾಡಿಸ್ಕೋಬೇಕಂದ್ರೇ ವಿರೋಧ, ಅವೆಲ್ಲ ಕಳ್ಕೋಬೇಕಾಗುತ್ತೆ. ಅದಕ್ಕೆ ನಾನಾ ವಿಭ್ರಮ ದುರ್ಭ್ರಮೆ, ಏನೋ ಚೆನ್ನಾಗಿರುತ್ತೆ, ಟೆಸ್ಟ್ ಮಾಡಿಸ್ಕೋಬೇಕು ಅಂತ ಹೋಗ್ಬೇಕು ಅಂದ್ಕೊಂಡ್ಬಿಡ್ತೀವಿ. ಪಕ್ಕ ಮನೆಯವರು ಫೋನ್ ಮಾಡ್ತಾರೆ, ಹೇಗಿದ್ದೀರಿ, ಏ ಸ್ವಲ್ಪ ಜ್ವರ ಇದೆ, ಟೆಸ್ಟ್ ಮಾಡಿ. ಆ ಭಾಗ್ಯಕ್ಕೆ ಟೆಸ್ಟ್ ಯಾಕೆ ಮಾಡಿಸ್ಕೊಂತೀರಾ, ಮತ್ತು ಟೆಸ್ಟು ಅಂತ ಮಾಡಿಸ್ಕೊಂಡೆ ನಿಮ್ಮನ್ನ ಮತ್ತ ಕಟ್ಟಿ ಹಾಕಿ ಎಲ್ಲೋ ಹಾಕ್ಬಿಡ್ತಾರೆ, ಬೇಡ ಅಂದ್ಬಿಟ್ರು. ಆ ಒಂದು ಅಲೆ ಬಂದು ಹೊಡೆಯಿತು, ಸುಳಿಯಲು ಸಿಕ್ಕಾಕ್ಕೊಂಡು ಮತ್ತು ಮನೆಯಲ್ಲಿ ಕೂತರು. ಅದು ಜಾಸ್ತಿ ಆದಮೇಲೆ ಟೆಸ್ಟ್ ಮಾಡಿಸ್ಕೊಂಡ್ರು, ಇಮ್ಮಿಡಿಯೇಟಾಗಿ ಹಾಸ್ಪಿಟ್ಲ್ ಅಡ್ಮಿಟ್ ಮಾಡಿದ್ರು. ಅದಕ್ಕೆ ನಾನಾ ವಿಭ್ರಮ ದುರ್ಭ್ರಮೆ ಅಮಿತ ಭಯ ಸ್ತೋಮಾದಿ ಫೇನೋತ್ಕಟೆ, ನೊರೆ ಭೀಕರ ಬರ್ತಾ ಇದೆ. ಸಮುದ್ರದ ನೊರೆ ಅದು ಹೊಡೆಯಿತು ಅಂದರೆ ಎಲ್ಲಿದ್ದೀವಿ ಕಣ್ಣು ಕೂಡ ಕಾಣಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ, ಹೇಳ್ತಾರೆ ಅಮಿತ ಭಯ ಸ್ತೋಮಾದಿ ಫೇನೋತ್ಕಟೆ, ವಿಶೇಷವಾಗಿರತಕ್ಕಂಥ ಭಯ ಹೇಳ್ತಾ ಇದ್ದಾರೆ, ವಿಶೇಷವಾಗಿರತಕ್ಕಂಥ ಭಯ ಅದರದ್ದೇ ಸ್ತೋಮ, ಭಯಗಳ ಗುಂಪು. ಯಾ ಎಂಥ ಭಯ, ಅಮಿತ ಮಿತವಿಲ್ಲದ ಭಯದ ಗುಂಪು. ಅದಕ್ಕೆ ಹೇಳ್ತಾ ಇದ್ದಾರೆ ಏನದು ಅಂದರೆ, ಒಂದಾದ ಮೇಲೊಂದು ಒಂದಾದ ಮೇಲೊಂದು ಒಂದಾದ ಮೇಲೊಂದು ಭಯಗಳ ಗುಂಪು. ಹೌದು, ಇದ್ದಕ್ಕಿದ್ದಂತೆ ಎಲ್ಲ ಪಕ್ಷಿಗಳಂತೆ ಪಟ 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 ಉದುರು ಬೀಳುತ್ತಾ ಇದ್ದರೆ ಹೆದರಿಕೆ ಬರಲ್ವೋ? ಪಕ್ಕ ಮನೆಯವರು ಹೋದರು, ಆ ಪಕ್ಕ ಮನೆಯವರು ಹೋದರು, ಈ ಪಕ್ಕ ಮನೆಯವ್ರು, ನಾವು ಹೋಗ್ತೀವೇನೋ, ಯಾಕೆ ಗ್ಯಾರಂಟಿ ಏನಿದೆ, ಅವರೆಲ್ಲ ಹೋದ್ರಲ್ಲ. ತಂದೆ ತಾಯಿಗಳು ಹಾಸ್ಪಿಟ್ಲಲ್ಲಿ ಕೂತಿದ್ದಾರೆ, ಮಗ ಹೋಗಿದ್ದಾನೆ, ಮಗನ ಕುರಿತು ಅಪ್ಪ ಅಮ್ಮಂದರಿಗೆ ಗೊತ್ತಿಲ್ಲ ಪಾಪ, ಅಂಥ ಸ್ಥಿತಿ ಹೇಗಿರಬೇಕು, ಈ ಪರಿಸ್ಥಿತಿ ಭೀಕರವಾಗಿ ತಯಾರಾಗಿಬಿಟ್ಟಿದೆ. ಅದಕ್ಕೆ ಹೇಳ್ತಾರೆ ಎಲ್ಲರಿಗೂ ಭಯ, ಹೊರಗೆ ಹೆಜ್ಜೆ ಹಾಕಬೇಕಂದರೆ ಭಯ. ಏನು ಎಲ್ಲಿ ಕಾರ್ಯಕ್ರಮ ಆದರೆ ಊಟಕ್ಕೆ ಓಡಬೇಕು ಅಂತಿತ್ತು, ಈಗಿಲ್ಲ, ಬೇಡಪ್ಪ ನೀವು ಬೇಡ, ನಿಮ್ಮ ಊಟ ಬೇಡ, ನಾವು ಬರೋದೇ ಇಲ್ಲ ಅಂತ ಇದ್ದಾರೆ ಎಲ್ಲ ಕಡೆ ಕೂಡ. ಹೌದ್ ತಾನೆ, ಇನ್ನೂ ಮೊಂಡು ಜೀವಗಳು ಹೋಗ್ತಾ ಇವೆ, ಇಲ್ಲ ಅಂದಿಲ್ಲ. ವಿಶೇಷವಾಗಿರ್ತಕ್ಕಂಥ ಫಂಕ್ಷನ್ಸ್ ಅಂತ ಇಟ್ಟುಕೊಂಡು ಹೌದಲ್ವೋ, ಎಲ್ಲ ಕೈ ಯಾರಿಗೆ ಏನು ಬಂದಿರುತ್ತೋ, ಎಲ್ಲ ಒಳ್ಳೆಯವರೇ, ಕೆಟ್ಟವರೇ ಯಾರಿದ್ದಾರೆ? ರೋಗ ಕೆಟ್ಟವರಿಗೆ ಬರಬೇಕು ಅಂತಿದೆಯಾ? ಎಲ್ಲ ಒಳ್ಳೆಯವರಿಗೆ ಬರ್ತಾ ಇದೆ. ರೋಗ ಬರಲಿಕ್ಕೆ ಸಂಪರ್ಕ ಆದರೆ ಸಾಕು. ಒಬ್ಬರು ಹೋದ್ರೆ 100 ಜನ ಅಂಟಿಸ್ಕೊಂಡು ಬರ್ತಾರೆ ಈಸಿಯಾಗಿ. ಒಂದು ಏನೋ ಮದುವೆ ಫಂಕ್ಷನ್ ಅಂತ ಇಟ್ಕೊಂಡ್ರೆ ಅದರಲ್ಲಿ ಒಬ್ಬ ವ್ಯಕ್ತಿ ತಗಲ್ಕೊಂಡ್ರೆ ಆ ವ್ಯಕ್ತಿಯಿಂದ ಒಬ್ಬರು ಅಯ್ಯರು ಬಂದಾಗ ಶೇಕ್ ಹ್ಯಾಂಡ್ ಕೊಟ್ಟು ಮುಖದಲ್ಲಿ ಮುಖ ಇಟ್ಟು ಮಾತಾಡಬೇಕಲ್ಲ, ಅದು ಮುಗಿದ ಕೂಡಲೇ ಅದು ಆ ವ್ಯಕ್ತಿ ಇನ್ನೊಬ್ಬರಿಗೆ ಹಾಗಾಗಿ ಇಡೀ ಮದುವೆ ಫಂಕ್ಷನ್ ಮುಗಿದ ಕೂಡಲೇ ಮನೆಗೆ ಹೋಗೊಟ್ಟೊತ್ತಿಗೆ ಎಲ್ಲರು ಬಿದ್ದಿರ್ತಾರೆ. ಈ ಕಾಲದಲ್ಲಿ ಫಂಕ್ಷನ್ಸು ಎಲ್ಲವೂ ಇಂಥ. ಆದರೆ ತಪ್ಪಿದ್ದಲ್ಲ, ಕೆಲವರು ಪಾಪ ಎಲ್ಲ ಮಕ್ಕಳ ಮದುವೆ ಎಲ್ಲ ಇಟ್ಕೊಂಡ್ಬಿಡ್ತಾರೆ. ಎಲ್ಲ ಗೊತ್ತಿದ್ದೆ ಗೊತ್ತಿದ್ದೆ, ಅವರು ಪಾಪ ಬೇರೆ ಗತಿ ಇಲ್ಲ, ಮಕ್ಕಳ ಮದುವೆ ಆಗಬೇಕು, ನಿಲ್ಲಿಸಿಬಿಟ್ರೆ ಏನಾಗುತ್ತೋ ಅಂತ ಎಲ್ಲರ. ಅದಕ್ಕೆ ಭಯ, ಅಮಿತ ಭಯ, ಕರೆದರೆ ಒಂದು ಭಯ, ಕರೆಯದೇ ಇದ್ದರೆ ಒಂದು ಭಯ, ಕರೆದರೆ ಎಲ್ಲಿ ಯಾರು ಏನಾಗುತ್ತೋ ಯಾರಿಂದೇನಾಗುತ್ತೋ ಅಂತ ಭಯ, ಕರೆಯದಿದ್ರೆ ಎಲ್ಲರೂ ಏನಂದುಕೊಳ್ತಾರೋ ಅಂತ ಭಯ, ಕರೆದ ಮೇಲೆ ವಿಶೇಷವಾಗಿ ಮಾಡೋಣ ಅಂದರೆ ಭಯ. ಹೌದು, ಮನೆಗೆ ಮತ್ತು ತಿರುಗಿ ಬರ್ತೀವೋ ಇಲ್ಲೋ ಅಂತ ಭಯ ಹೊರಗೆ ಹೋದರೆ. ಅದಕ್ಕೆ ಈಗ ಮಾತ್ರ ಅಲ್ಲ, ಸದಾ ಸಂಸಾರದಲ್ಲಿ ಭಯ ಕಟ್ಟಿಟ್ಟ ಬುತ್ತಿ. ಅಮಿತ ಭಯಸ್ತೋಮಾದಿ, ಭಿನೋತ್ಕಟೆ ಭೀಕರವಾದ ನೊರೆ ಬರ್ತಾ ಇದೆ, ಭಯಂಕರವಾದ್ದು. ಇನ್ನು ಹೇಳ್ತಾ ಇದ್ದಾರೆ, ದುಃಖೋತ್ಕೃಷ್ಟ ವಿಷೇ, ಇನ್ನಾ ಹೇಳ್ತಾ ಇದ್ದಾರೆ, ಇದೆಂಥದ್ದು ಅಂದರೆ ಇದು ಸಾಮಾನ್ಯ ಸಾಗರ ಅಲ್ಲ ಸ್ವಾಮಿ, ಇದು ದುಃಖ, ಉತ್ಕೃಷ್ಟ ದುಃಖ ವಿಷ, ವಿಷದಿಂದ ತುಂಬಿದ ಸಾಗರ, ವಿಷದ ಸಾಗರ. ಮುಳುಗಿದ್ರೂ ಸಾವೇ, ಎದ್ರೂ ಸಾವೇ, ನೋಡಿದ್ರೂ ಸಾವೇ, ಎಲ್ಲವೂ ಸಾವೇ, ವಿಷದ ಸಾಗರ. ಅದಕ್ಕೆ ದುಃಖ ಉತ್ಕೃಷ್ಟ ವಿಷ ಹೇಳ್ತಾರೆ. ದುಃಖವೇ ಇಲ್ಲಿ ವಿಷ. ಏನು ವಿಷ ಇದೆ ಸಂಸಾರದಲ್ಲಿ ಅಂದರೆ ದುಃಖವೇ ವಿಷ. ಈಗ ಬದುಕಿರುವ ಕಾಲಕ್ಕೆ ಈಗಿರುವ ದುಃಖದ ವಿಷ, ಸ್ವಲ್ಪ ಈಗಿರೋ ದುಃಖ ಸ್ವಲ್ಪ ರಿಲೀಫ್ ಕೊಡ್ತು ಅಂದರೆ ಕೂತುಕೊಂಡಾಗ ಹುಟ್ಟಿದಾಗಲಿಂದ ನಮಗೆ ಆದಂಥ ದುಃಖಗಳ ನೆನಪಿನಿಂದ ದುಃಖ, ಆ ವಿಷ. ನಾನು ಹಾಗಿದ್ದೆ, ನಾನು ಹೀಗಿದ್ದೆ, ನನ್ನ 2ನೇ ಕ್ಲಾಸಲ್ಲಿರುವಾಗ ಪಕ್ಕದವ ಹೊಡೆದಿದ್ದ ಅಂತ ಅಳತ. ಅಯ್ಯೋ ರಾಮ, ಹೊಡೆದಾಯ್ತು, ಹೊಡೆದವನೆಲ್ಲೋ ಇದ್ದಾನೆ, ನೀನು ಈಗ ಕೂತ್ಕೊಂಡು ಅಳ್ತೀಯ? ದುಃಖ ಪಡಬೇಕು ಅಂತ ಹಣೆಯಲ್ಲಿ ಬರೆದಿದ್ರೆ ಆದರೂ ಪಡ್ತಿರ್ತಾರೆ. ಇನ್ನು ಅದು ನೆನೆಸಿಕೊಂಡು ದುಃಖ, ಇದು ನೆನೆಸಿಕೊಂಡು ದುಃಖ, ಇನ್ನು ಅವರೇನೋ ಅಂದರು ಎಂಬ ದುಃಖ, ಇವರೇನೋ ಎಂಬ ದುಃಖ, ಏನು ಅಂತಾರೋ ಎಂಬ ದುಃಖ, ಎಷ್ಟು ದುಃಖಗಳು, ಎಲ್ಲ ವಿಷ 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 ಹೇಳ್ತಾ ಇದ್ದಾರೆ. ದುಃಖವೇ ವಿಷವಾಗಿ ದುಃಖ, ಅದರಲ್ಲಿ ಹೇಳ್ತಾ ಇದ್ದಾರೆ ಉತ್ಕೃಷ್ಟ ವಿಷ, ಈ ದುಃಖವೇ ಭಯಂಕರ ವಿಷ, ಎಲ್ಲ ಕಡೆ ವಿಷ, ಎಲ್ಲಿಲ್ಲ, ಎಲ್ಲ ಕಡೆ ಕೂತ್ಕೊಂಡಿದೆ. ಸ್ವಾಮಿ ರಾಯರನ್ನ ಕುರಿತು ಕೇಳಿದ್ರು, ರಾಯರಂದು ಯಾರು ಅಂದರು, ರಾಯರ ಹತ್ರ ಹೋಗಿ ಮಠದಲ್ಲೇ ಇದ್ದು ಬಿಡಿ, ಭಯವೇ ಇರಲ್ಲ. ಆವಾಗಂದ್ರು ಮಠದಲ್ಲಿದ್ದರೆ ಅದೊಂದು ಭಯ, ಮಠದಲ್ಲಿ ಮಠದಲ್ಲಿದ್ದವ್ರನ್ನ ಕೇಳ್ರಿ, ಮಠಗಳಲ್ಲಿದ್ದವ್ರನ್ನ ಕೇಳ್ರಿ, ಅಯ್ಯೋ ಭಯ, ಎಲ್ಲ ದುಃಖ 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 ದುಃಖ. ಅರ್ಚಕರಾಗಿದ್ದರೆ ಅವರ ದುಃಖ ಅವರದ್ದೇ, ವಿಚಿತ್ರ ದುಃಖ ಅವರದ್ದು. ಇನ್ನು ಮ್ಯಾನೇಜ್ಮೆಂಟಲ್ಲಿದ್ದರೆ ಅವರದ್ದೊಂದು ವಿಚಿತ್ರ ದುಃಖ, ದರ್ಶನಕ್ಕೆ ಬರೋವರೆಗೂ ಅದೊಂದು ವಿಚಿತ್ರ ದುಃಖ. ದುಃಖ ಬರಲಿಕ್ಕೆ ದೊಡ್ಡದೇನು ಬೇಕಾಗಿಲ್ಲ, ಪಂಚಾಮೃತ ಹಾಕಬೇಕು. ಒಂದು ಸೌಟು ಹಾಕ್ತಿದ್ರು, ಇವತ್ತು ಅರ್ಧನೇ ಹಾಕಿದ್ರು, ಮುಗೀತು, ಆ ದಿನ ಎಲ್ಲ ಕುದೀತಾ ಇರ್ತಾರೆ. ನಾನು ಇಷ್ಟು ದುಡ್ಡು ಕೊಟ್ಟೆ ಪಂಚಾಮೃತಕ್ಕೆ, 100 ರೂಪಾಯಿ ತಗೊಂತಾರೆ, ಅರ್ಧ ಸೌಟ್ ಹಾಕಿದ್ದಾರೆ ಅಂತ 100 ಜನಕ್ಕೆ ಫೋನ್ ಮಾಡಿ ಹೇಳ್ತಿರ್ತಾರೆ. ಆ ದುಃಖ ತಡ್ಕೊಳ್ಳಿಕ್ಕಾಗಲ್ಲ, ಹೌದಲ್ವೇ? ಎಷ್ಟು ದುಃಖಗಳು, ಎಷ್ಟು ದುಃಖಗಳು, ನಾನಾ ರೀತಿ ದುಃಖಗಳಿರುತ್ತೆ, ಹೌದಲ್ವೇ? ಹಾ, ಒಂದು ಕಡೆ ತಮಾಷೆಗೆ ಜನರಲ್ಲಿರುವಂಥ ಚಾಲ್ತಿ ಅದು ಹೇಳ್ತಾ ಇದ್ದೀನಿ. ಏನು, ಸತ್ಯನಾರಾಯಣ ಪೂಜೆಗೆ ಹೋಗಿದ್ರಪ್ಪ, ಸತ್ಯನಾರಾಯಣ ಪೂಜೆಗೆ ಹೋದರು, ದೇವರ ಮೇಲೆ ಮನಸ್ಸಿಲ್ಲ,
ಪ್ರಸಾದದ ಮೇಲೆ ಮನಸ್ಸೇ. ಆ ಪ್ರಸಾದ ನೋಡಿದ ಕೂಡಲೇ ಆ ಅಡುಗೆಯೋ ಎಲ್ಲೋ ಮನೆಯಲ್ಲಿ ಜಗಳಾಡಿ ಬಂದ, ಅದಕ್ಕೆ ಹೊತ್ತಿಸಿ ಕೂತಿದ್ದಾನೆ. ಏನೋ ಆಗಿದೆ. ಒಟ್ಟಾರೆ ಪ್ರಸಾದ ನೋಡಿದ ಕೂಡಲೇ ಇದು ಪ್ರಸಾದವ, ಇಂಥ ಪ್ರಸಾದ ಕೊಡ್ತಾರ, ಇದರಲ್ಲಿ ತುಪ್ಪವೇ ಇಲ್ಲ, ಬರೇ ಡ್ರೈ ಪ್ರಸಾದ. ಆದಮೇಲೆ ಇದರಲ್ಲಿ ಡ್ರೈ ಫ್ರೂಟ್ಸೇ ಇಲ್ಲ, ಬರೇ ಡ್ರೈ ಆಗಿದೆ. ಆ ಮಠದಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾರೆ, ಈ ಮಠದಲ್ಲಿ ಏನು ಚೆನ್ನಾಗಿಲ್ಲ. ಬಂದದ್ಯಾಕೆ? ದೇವರ ದರ್ಶನಕ್ಕೆ. ಅವನೆಲ್ಲೋ ಹೋದ, ಪ್ರಸಾದದ ಡಿಸ್ಕಷನ್ ನಡೀತಾ ಇರುತ್ತೆ. ಕೊನೆಗೆ ಬೇಡ್ರಿ, ಅಲ್ಲಿ ಪ್ರಸಾದವೇ ಚೆನ್ನಾಗಿರಲ್ಲ, ಭಯ. ಹೌದೇ, ಎಲ್ಲ ಭಯಮಯ, ಭಯ 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 ಅಂತ. ಅದಕ್ಕೆ ಹೇಳ್ತಾ ಇದ್ದಾರೆ, ದುಃಖೋದ್ ಭಯ ದುಃಖ ದುಃಖ ದುಃಖ. ಊಟಕ್ಕೆ ಕೂತಾಗ ಮಠದಲ್ಲಿ, ಹುಳಿ ಹಾಕುವಾಗ ಬಡಿಸಲಿಕ್ಕೆ ಬಂದಿರ್ತ, ಅದೊಂದು ಪ್ರಾರಬ್ಧ, ವಿಚಿತ್ರ ಇರುತ್ತೆ. ಕೆಲವೊಂದು ಸಲ ಪಕ್ಕದವರಿಗೆ, ಆ ಬಡಿಸೋರಿಗೆ ಅದು ಯಾರ ಆವೇಶ ಆಗಿರುತ್ತೋ ಗೊತ್ತಿಲ್ಲ. ಪಕ್ಕದವರಿಗೆ ಅಭಿಮಾನದಿಂದ 3 ಸೌಟ್ ಹಾಕಿರ್ತಾರೆ, ಇವರಿಗೆ ಅರ್ಧ ಸೌಟ್ ಹಾಕಿ ಮುಂದಕ್ಕೆ ಹೋಗ್ಬಿಟ್ಟಿರ್ತಾರೆ. ಇವರ ಇನ್ನು 1 ವಾರದ ತನಕ ಒಳ್ಳೆ ವಿಚಿತ್ರ ದುಃಖ, ನೋಡ್ರಿ ನಂಗೆ ಅರ್ಧ ಸೌಟ್ ಹಾಕಿದ್ರು ಅಂತ ಹೇಳಿ. ಏನು ಬಂದವರಿಗೆಲ್ಲ ಹೇಳಿ, ಇನ್ನ ಏನು ಹಿಂದಿನ ದಿನದವ್ರಿಗೆ ಫೋನ್ ಕಾಂಟ್ಯಾಕ್ಟ್ ಸಿಗಲ್ಲ, ಅದರಿಂದ ಅವ್ರಿಗೆ ಹೇಳಲ್ಲ ಅಷ್ಟೆ. ಆ ಥರ ಅದ್ಭುತವಾಗಿರತಕ್ಕಂಥ ದುಃಖಗಳ ಮಯ. ಅದಕ್ಕೆ ದುಃಖೋತ್ಕೃಷ್ಟ ವಿಷೇ ಉತ್ಕೃಷ್ಟ ವಿಷಪ್ಪ ಸ್ವಾಮಿ, ಇದು ಭಯಂಕರವಾದ ವಿಷ. ಅದ ಕಾರಣ ದುಃಖೋತ್ಕೃಷ್ಟ ವಿಷೇ ಸಮುದ್ಧರ ಗುರೋ ಮಾಂ ಮಗ್ನರೂಪಂ ಸದಾ. ನಾನೇನು ಬಿಟ್ಟಿಲ್ಲಪ್ಪ, ನಾನು ಮುಳುಗೋಗಿದ್ದೀನಿ, ಇನ್ನೊಬ್ಬರು ನಂಬೋದಲ್ಲ, ನಾನು ಮುಳುಗೋಗಿದ್ದೀನಿ. ಅದರಿಂದ ನಮ್ಮನ್ನು ಉದ್ಧಾರ ಮಾಡಬೇಕು ಅಂತ ರಾಯರಲ್ಲಿ ಪ್ರಾರ್ಥನೆ ಮಾಡ್ತಾ ಬರ್ತಾ ಇದ್ದಾರೆ. ಇನ್ನ ಇದಕ್ಕೆ ಎಷ್ಟು ಬೇಕಾದ್ರೂ ದೃಷ್ಟಾಂತಗಳು ಕೊಡಬಹುದು, ಅದು ಯಾಕೆ ಹೇಳಬೇಕು, ನಮಗೆ ಗೊತ್ತಿದ್ದೆ ಅಲ್ವಾ. ನಾವು ಹೇಗೆ ಮುಳುಗೋಗಿದ್ದೀವಿ ಎಂಬುದು ನಮಗೆ ಎಲ್ಲ ಗೊತ್ತಿದ್ದ ಕಾಲಕ್ಕೆ ಮತ್ತು ಯಾಕೆ ಹೇಳಬೇಕು. ಇನ್ನ ರಾಘವೇಂದ್ರ ಗುರುಸ್ತೋತ್ರಂ ಯಃ ಪಠೇತ್ ಭಕ್ತಿಪೂರ್ವಕಂ ತಸ್ಯ ಕುಷ್ಠಾದಿ ರೋಗಾಣಾಂ ನಿವೃತ್ತಿ ತ್ವರೆಯ ಭವೇತ್. ರಾಘವೇಂದ್ರ ಗುರುಗಳ ಸ್ತೋತ್ರ ಯಹ ಯಾರಾದರೆ ಭಕ್ತಿಪೂರ್ವಕಂ ಪಠೇತ್, ವಿಶೇಷವಾಗಿರತಕ್ಕಂಥ ಭಕ್ತಿಯಿಂದ ಕೇಳ್ತಾರೋ ಅವರಿಗೆ ಕುಷ್ಠಾದಿ ರೋಗಾಣಾಂ ನಿವೃತ್ತಿ ತ್ವರೆಯ ಭವೇತ್. ಕುಷ್ಠು ಮೊದಲಾದ ಭೀಕರ ರೋಗಗಳ ನಿವೃತ್ತಿ ಬೇಗ ಆಗುತ್ತೆ ಅಂತ ಹೇಳ್ತಾರೆ. ಹೇಳಬೇಕಷ್ಟೇ ಭಕ್ತಿಯಿಂದ ಅಂತ ಚೆನ್ನಾಗಿ ಹೇಳ್ತಾ ಇದ್ದಾರೆ. ನಂತರ ಅಂಧೋಪಿ ದಿವ್ಯ ದೃಷ್ಟಿ ಸ್ಯಾತ್ ಏಡಮು ಕೋಪಿ ವಕ್ಪತಿ ಪೂರ್ಣಾಯುಹು ಪೂರ್ಣ ಸಂಪತ್ತಿ ಸ್ತೋತ್ರಸ್ಯಸ್ಯ ಜಪಾತ್ ಭವೇತ್. ಅಂಧೋಪಿ ದಿವ್ಯ ದೃಷ್ಟಿ ಸ್ಯಾತ್, ಅಂಧರಾಗಿದ್ರೂ ಒಳ್ಳೆ ದಿವ್ಯವಾದ ದೃಷ್ಟಿ ಬರುತ್ತೆ. ಏಡ ಮುಖೋಪಿ ವಾಕ್ಪತಿ, ಹುಟ್ಟು ಮೂಗನಾಗಿದ್ರು ಅವನು ಒಳ್ಳೆ ವಾಕ್ಪತಿ ಆಗ್ತಾನೆ, ವಾಗ್ಮಿ ಆಗ್ತಾನೆ. ಪೂರ್ಣ ಆಯುಷ್ಯ ಪೂರ್ಣ ಸಂಪತ್ತಿ ಈ ಸ್ತೋತ್ರದ ಜಪದಿಂದ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಹಿಂದೆ ಪಠೇತು ಅಂದರು, ಇಲ್ಲಿ ಜಪಾತು ಅಂದರು. ಪಠಣ 1 ಸಲ ಇರುತ್ತೆ, ಜಪ 90 ಸಲ ಆಗಬೇಕು, ಆವಾಗ ಅಂಧನಾದವನಿಗೂ ಕಣ್ಣು ಬರುತ್ತೆ, ಮೂಕನಾದವನಿಗೂ ಬಾಯಿ ಬರುತ್ತೆ, ಪೂರ್ಣ ಆಯುಷ್ಯ ಪೂರ್ಣ ಸಂಪತ್ತಿ ಎಲ್ಲ ಬರುತ್ತೆ. ಆ ಥರ ಜಪ ಮಾಡಿ ಅಂದರೆ ಎಷ್ಟು ಸಲ ಹೇಳಬೇಕು ಇವರು ಈ ಮಂತ್ರವನ್ನು ಹೇಳ್ತಾ ಇದ್ದಾರೆ. ಅಂದರೆ ಜಪಾದ್ ಭವೇತ್ ಅಂತ ಹೇಳೋದರಿಂದಲೇನೆ ಅಪ್ಪಣಾಚಾರ್ಯರು ಇದು ಇಡೀ ಸ್ತೋತ್ರವೇ ದೊಡ್ಡ ಮಂತ್ರ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿದೆ. ಇನ್ನ ಅಂಧೋಪಿ ದಿವ್ಯ ದೃಷ್ಟಿ ಸ್ಯಾತ್ ಅಂತ ಹೇಳಿದರಲ್ಲ, ಅಂಧ ಅಂದರೆ ಯಾರು ಅಂದರೆ ಹೊರಗಿನ ಕುರುಡ ಅಂಧ ಹೌದು, ಇಲ್ಲ ಅಂದಿಲ್ಲ, ನಾವು ಕಣ್ಣಿದ್ದವರ ಹೇಳ್ತಾರೆ. ಜ್ಞಾನವೇ ಇಲ್ಲ ಅದಕ್ಕೆ ಕಣ್ಣಿದ್ದು ಇಲ್ಲದವರು ನಾವು. ಆವಾಗ ದಿವ್ಯ ದೃಷ್ಟಿ ನಮಗೆ ಬರುತ್ತೆ. ದಿವ್ಯ ಅಂದರೆ ದೇವತೆಗಳು ಮೆಚ್ಚಿಕೊಳ್ಳುವ, ದೇವತೆಗಳೇ ದರ್ಶನ ಕೊಡತಕ್ಕಂಥ ದೃಷ್ಟಿ ನಮಗೆ ಬರುತ್ತೆ, ಜ್ಞಾನ ದೃಷ್ಟಿ ಬರುತ್ತೆ. ಹಾಗೆ ಮೂಕ ಅಂದರೆ ಶಾಸ್ತ್ರ ಸಂಪತ್ತು ಇದ್ದರೂ ಅದನ್ನು ವಿಶೇಷವಾಗಿ ಚಿಂತನಾದಿಗಳು ಮಾಡಲಾರದೇ ಇರುವವರಿಗೆ ಅಪೂರ್ವ ಪಾಂಡಿತ್ಯ ಜ್ಞಾನ ಅನುಭವ ಕೊಡುತ್ತಾರೆ. ಪೂರ್ಣವಾದ ಹರಿಭಕ್ತಿಯಿಂದ ಕೂಡಿದ ಆಯುಷ್ಯ, ದೇವರಿಗಾಗಿ ಬಳಸುವ ಸಂಪತ್ತಿ ಈ ಜಪದಿಂದ ಬರುತ್ತೆ ಅಂತ ಅರ್ಥ. ನಂತರ ಮುಂದೆ ಹೇಳ್ತಾ ಬರ್ತಾ ಇದ್ದಾರೆ. ಯಃ ಪಿಬೇತ್ ಜಲಮೇತೇನ ಸ್ತೋತ್ರೇಣೈವಾಭಿಮಂತ್ರಿತಂ ತಸ್ಯ ಕುಕ್ಷಿಗತಾಃ ದೋಷಾಃ ಸರ್ವೇ ನಶ್ಯಂತಿ ತಕ್ಷಣಾತ್. ಹೇಳ್ತಾ ಇದ್ದಾರೆ, ಯಾರಾದರೆ ಏತೇನ ಸ್ತೋತ್ರೇಣೈವ ಅಭಿಮಂತ್ರಿತಂ ಜಲಂ, ಈ ಸ್ತೋತ್ರದಿಂದಲೇನೆ ಅಭಿಮಂತ್ರಣ ಮಾಡಿರ್ತಕ್ಕಂಥ ಜಲವನ್ನು ಯಾರು ಕುಡಿದರೆ ಅವರ ಹೊಟ್ಟೆಯಲ್ಲಿರುವಂಥ ದೋಷಗಳೆಲ್ಲ ಕ್ಷಣದಲ್ಲಿ ನಾಶ ಆಗುತ್ತೆ ಅಂದರು. ಮಾಡಿ ನೋಡಿ, ಅದಕ್ಕೆ ಹೇಳ್ತಾ ಇದ್ದಾರೆ ಇಲ್ಲಿ ಸ್ತೋತ್ರೇಣ ಅಭಿಮಂತ್ರಿತಂ ಅಂದಿಲ್ಲ, ಸ್ತೋತ್ರೇಣೈವ ಅಭಿಮಂತ್ರಿತಂ ಅಂತ ಹೇಳ್ತಾರೆ. ಈ ಏವಕಾರ ಏನು ಅದಕ್ಕೆ ಹೇಳ್ತಾರೆ, ಈ ರಾಘವೇಂದ್ರ ಸ್ತೋತ್ರ ಹೇಳಿದರೆ ಸಾಲದು, ಅರ್ಥಾನುಸಂಧಾನ ಪೂರ್ವಕವಾಗಿ ಹೇಳಿ ಅದನ್ನು ಕೊಡಿದರೆ, ಆವಾಗ ವಿಶೇಷವಾಗಿ ಆ ಅಭಿಮಂತ್ರಿತ ಜಲವನ್ನು ಕೊಡದರೆ ಹೊಟ್ಟೆಯಲ್ಲಿರುವ ಎಲ್ಲ ರೋಗಗಳು ಹೋಗಿಬಿಡುತ್ತೆ ತತ್ಕ್ಷಣ. ಅಂದರೆ ಆ ರೀತಿ ಅಭಿಮಂತ್ರಣ ಮಾಡಿಕೋಬೇಕು ಅಂತ. ಅಯ್ಯೋ, ಅದಕ್ಕೆ ಹೇಳ್ತಾ ಇದ್ದಾರೆ, ಏವ ಎಂಬುದು ಎಲ್ಲೆಲ್ಲಿ ಅನ್ವಯ ಮಾಡಿಕೋಬಹುದು ಅಂತ ಹೇಳ್ತಾ ಇದ್ದಾರೆ. ಈ ಜಲೇನೈವ, ಈ ಸ್ತೋತ್ರದಿಂದ ಅಭಿಮಂತ್ರಣ ಮಾಡಿದ ಜಲದಿಂದಲೇನೆ ವಿಶೇಷವಾಗಿ ಪರಿಹಾರ ಆಗುತ್ತೆ. ಅಷ್ಟೇ ಅಲ್ಲ, ಅಭಿಮಂತ್ರಿತಮೇವ, ಅಭಿಮಂತ್ರಣ ಮಾಡಿದ್ದನ್ನೇ ಕುಡಿಯಿರಿ, ಹಾಗೆ ಅವರ ದೋಷಗಳು ಹೋಗಿಯೇ ಹೋಗುತ್ತೆ ಎಂಬುದು ಏವಕಾರದಿಂದ ಅಲ್ಲ, ಯಾವಾಗೂ ಹೋಗೋದಲ್ಲ, ತಕ್ಷಣದಲ್ಲೇ ಹೋಗಿಬಿಡುತ್ತಪ್ಪ, ರಿಲೀಫ್ ಅಂತೂ ಹೊರಟು ಸಿಗತ್ತೆ, ರೋಗ ತಾನಾಗಿ ಎಲ್ಲ ಹೊರಟು ಹೋಗುತ್ತೆ ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡ್ತಾ ಬರ್ತಾ ಇದ್ದಾರೆ. ಇನ್ನು ಮುಂದಿನ ಸ್ತೋತ್ರ ಸ್ವಲ್ಪ ಇದೆ, ಅದನ್ನು ಇವತ್ತು ನೋಡೋಣ, ಒಂದು 5-10 ನಿಮಿಷದಲ್ಲಿ ಪೂರ್ಣ ಮಾಡೋಣ. ಸ್ವಲ್ಪ ಪವರ್ ಕಡಿಮೆ ಆಗ್ತಾ ಇದೆ, ನಾನು ಸ್ವಲ್ಪ ಸೆಟಪ್ ಮಾಡ್ತೇನೆ. ವಾದಿರಾಜ ಇನ್ನು ಮುಂದೆ ಹೇಳ್ತಾ ಇದ್ದಾರೆ, ಏವ ಅಂದರೆ ಈ ಒಂದು ವಿಶೇಷವಾದ ಮಂತ್ರದಿಂದ ಅಭಿಮಂತ್ರಣ ಮಾಡಿದ ಜಲ ಕೊಡಿದರೆ ವಿಶೇಷವಾಗಿ ಎಲ್ಲ ರೋಗಗಳನ್ನು ಪರಿಹಾರ ಮಾಡಿಯೇ ಮಾಡುತ್ತೆ, ಈ ಜಲವನ್ನೇ ಪಾನ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಯದೃಂದಾವನ ಮಾಸಾದ್ಯ ಪಂಗು ಖಂಜೋಪಿವ ಜನ ಸ್ತೋತ್ರೇಣಾನೇನ ಯಃ ಕುರ್ಯಾತ್ ಪ್ರದಕ್ಷಿಣ ನಮಸ್ಕೃತಿ ಸಜಂಘಾಲೋ ಭವೇ ದೇವ ಗುರುರಾಜ ಪ್ರಸಾದತಃ. ಹೇಳ್ತಾ ಇದ್ದಾರೆ, ಯಾರಾದರೆ ಪಂಗುಹು ಖಂಜಃ ಅಪಿ ವಾ ಜನಃ. ಪಂಗು ಅಂದ್ರೆ ಯಾರು ಅಂದ್ರೆ ಹೇಳ್ತಾ ಇದ್ದಾರೆ, ಮೊಣಕಾಲಿನ ಕಳಭಾಗ ಇಲ್ಲದವರು. ಪಂಗು ಅಂದರೆ ಮೊಣಕಾಲಿನ ಕಲಭಾಗ ಇಲ್ಲದವರು, ಆ ಭಾಗದಲ್ಲಿ ಶಕ್ತಿ ಇಲ್ಲದವರು, ಅಥವಾ ಆ ಭಾಗ ಕೃಶವಾದವರು ಅಂತರ್ಥ. ಇನ್ನು ಖಂಜಃ ಅಂದರೆ ಯಾರು ಅಂದರೆ ನಡೆಯುವ ಶಕ್ತಿಯೇ ಇಲ್ಲದವರು. ಅವರು ವಿಶೇಷವಾಗಿ ಅಂದರೆ ನಡಿಲಿಕ್ಕೆ ಶಕ್ತಿ ಇಲ್ಲ, ಕೈಗಳದ ಮೇಲೆ ತವಳ್ಕೊಂಡು ಹೋಗ್ಲಿಕ್ಕಾಗುತ್ತಲ್ಲ, ಹೇಳ್ತಾ ಇದ್ದಾರೆ. ಗುರುರಾಜರ ವೃಂದಾವನ ಯದ್ ವೃಂದಾವನಂ ಅಸಾಧ್ಯ, ರಾಯರ ಹತ್ತಿರ ಹಾಗೇ ಬಂದು ಪಂಗುಹು ಖಂಗೋಪಿ ವಾಜನ, ಇಂಥ ವ್ಯಕ್ತಿಗಳು ಯಾರಿದ್ದಾರೋ ಸ್ತೋತ್ರೇಣ ಅನೇನ ಯಃ ಕುರ್ಯಾತ್
ಪ್ರದಕ್ಷಿಣ ನಮಸ್ಕೃತಿ. ಯಾರಾದರೆ ಪ್ರದಕ್ಷಿಣ ನಮಸ್ಕಾರಗಳನ್ನು ಮಾಡುತ್ತಾರೋ ಈ ಸ್ತೋತ್ರದಿಂದ, ಇಲ್ಲಪ್ಪ ನಮಗೆ ಹೋಗ್ಲಿಕ್ಕಾಗಲ್ಲ ಅಂತೀರಾ, ಮನಸ್ಸಿನಲ್ಲೇ ರಾಯರ ವೃಂದಾವನಕ್ಕೆ ಹೋಗಿ ಮನಸ್ಸಿನಲ್ಲೇ ಪ್ರದಕ್ಷಿಣೆ ಮಾಡಿ, ಮನಸ್ಸಿನಲ್ಲಿ ಮಂತ್ರಾಲಯಕ್ಕೆ ಹೋಗ್ಲಿಕ್ಕೆ ಯಾವ ಕರುಣ ಅಡ್ಡಿ ಮಾಡಲ್ಲ, ಯಾವ ಲಾಗ್ದವನು ಅಡ್ಡಿ ಮಾಡಲ್ಲ ಆಗುತ್ತಾನೆ. ಆದ್ದರಿಂದ ವಿಶೇಷವಾಗಿ ಹೇಳ್ತಾ ಇದ್ದಾರೆ, ಪ್ರದಕ್ಷಿಣ ನಮಸ್ಕೃತಿ ಸಜಂಘಾಲೋ ಭವೇ ದೇವ ಗುರುರಾಜ ಪ್ರಸಾದತಃ. ಜಂಘಾಲ ಅಂದ್ರೆ ಅರ್ಥ ಏನು ಅಂದ್ರೆ ವೇಗದಿಂದ ನಡೆಯುವಂಥವರಾಗ್ಬಿಡ್ತಾರಂತೆ. ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರದಿಂದ ಯಾರು ವಿಶೇಷವಾಗಿ ಈ ವೃಂದಾವನಕ್ಕೆ ಬಂದು ನಮಸ್ಕಾರ ಮಾಡಿ ಪ್ರದಕ್ಷಿಣೆ ಮಾಡುತ್ತಾರೋ ಅವರು ವೇಗವಾಗಿ ನಡೆಯುವವರಾಗ್ತಾರೆ ಹೇಳ್ತಾರೆ. ಅಯ್ಯೋ ಅದು ಕಾಲು ಸರಿಗಿಲ್ಲದವ್ರಿಗೆ ಹೇಳಿದ್ದು ಅಲ್ವಾ, ಯಾಕಂದ್ರು ನಾವು ಕುಂಟ್ರೆ ಯಾಕೆ ನಮ್ಮ ಸಾಧನೆ ಕುಂಟ್ತಾ ಹೋಗ್ತಾ ಇದೆ, ಶಕ್ತಿಯೇ ಇಲ್ಲ. ರಾಯರ ಸ್ತೋತ್ರ ಚೆನ್ನಾಗಿ ಹೇಳಿದರೆ ನಮಗೆ ವಿಶೇಷವಾಗಿರತಕ್ಕಂಥ ಸಾಧನೆ ಓಡತಾ ನಡೆಯುವ ಆಗುತ್ತೆ ಹೇಳ್ತಾರೆ. ನಂತರ ಸೋಮ ಸೂರ್ಯೋಪರಾಗೇಚ ಪುಷ್ಯಾರ್ಕಾದಿ ಸಮಾಗಮೇ ಯೋನುತ್ತಮಂ ಇದಂ ಸ್ತೋತ್ರಂ ಅಷ್ಟೋತ್ತರ ಶತಂ ಜಪೇತ್ ಭೂತ ಪ್ರೇತ ಪಿಶಾಚಾದಿ ಪೀಡಾ ತಸ್ಯ ನ ಜಾಯತೆ. ವಿಶೇಷವಾಗಿ ಸೂರ್ಯ ಚಂದ್ರ ಗ್ರಹಣ ಕಾಲ ಉಪರಾಗ ಅಂದ್ರೆ ಚಂದ್ರ ಗ್ರಹಣ ಕಾಲದಲ್ಲಿ, ನಂತರ ಪುಷ್ಯ ಅರ್ಕ, ಪುಷ್ಯ ನಕ್ಷತ್ರ ಆದಿತ್ಯವಾರ ಮೊದಲಾದಂಥ ವಿಶೇಷವಾಗಿರತಕ್ಕಂಥ ಪರ್ವಕಾಲಗಳಲ್ಲಿ ಅನುತ್ತಮಂ ಇದಂ ಸ್ತೋತ್ರಂ ಯಹ ಅಷ್ಟೋತ್ತರ ಶತಂ ಜಪೇತ್. ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಈ ಸ್ತೋತ್ರವನ್ನು 108 ಬಾರಿ ಯಾರು ಹೇಳುತ್ತಾರೋ ಅವರಿಗೆ ತಸ್ಯ ಭೂತಪ್ರೇತ ಪಿಶಾಚಾದಿ ಪೀಡಾ ನಜಾಯತೆ, ಅವರಿಗೆ ಭೂತಪ್ರೇತ ಪಿಶಾಚಾದಿ ಪೀಡೆಯೆಲ್ಲ ಬಿಟ್ಟೋಗುತ್ತೆ ಎಂಬುದು ಅಷ್ಟೇ ಅಲ್ಲ, ಮುಂದೆ ಮತ್ತು ಬರೋದೇ ಇಲ್ಲ ಅಂತ ಹೇಳ್ತಾ ಇದ್ದ. ತುಂಬಾ ಜನಕ್ಕಿರುತ್ತೆ ಈ ಭೂತ ಪ್ರೇತ ಪಿಶಾಚಾದಿಗಳಿಗೆ, ಇವರ ಮೇಲೂ ಬಹಳ ಅಫೆಕ್ಷನ್ ಇರುತ್ತೆ, ಅವರು ಬಂದು ಕೂತಿರ್ತಾರೆ ಕಾಟ ಕೊಡ್ತಾ ಇರುತ್ತೆ ಇವರದ್ದೇ ಕರ್ಮದಿಂದ. ಹಾಗಲ್ಲದೆ ಇನ್ನ ಪ್ರಯೋಗಗಳು ಮಾಡಿ ಇನ್ನೊಬ್ಬರು ಹತ ಹಾಕುವರು ಇರ್ತಾರೆ ಮಹಾತ್ಮರು, ಅದರಿಂದಾಗಿ ಈ ಭೂತ ಪ್ರೇತಗಳು ಪಾಪ ಇವ್ರ ಮೇಲೆ ಅದಕ್ಕೆ ಸಿಟ್ಟಿರಲ್ಲ, ಅವರು ಕಳಿಸಿದಕ್ಕೆ ಬಂದು ಕಾಟ ಕೊಡ್ತಾ ಇರುತ್ತೆ, ಇವೆಲ್ಲ ಪರಿಹಾರ ಆಗುತ್ತೆ. ರಾಯರ ಸ್ತೋತ್ರ 108 ಸಲ, ಎಲ್ಲಿ ನೀವು ಎಲ್ಲಿಗೂ ಬೇಕಾಗಿಲ್ಲ, ಮನೆಯಲ್ಲೇ ರಾಯರ ವೃಂದಾವನ ಇರುತ್ತೆ, ಮನೆಯಲ್ಲೇ ಇದ್ದುಕೊಂಡು ವಿಶೇಷವಾಗಿ 108 ಸಲ ಹೇಳಿದರೆ ಆ ಕಾಟವೆಲ್ಲ ಬಾರದೇ ಹೋಗಿಬಿಡುತ್ತೆ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದ. ನಂತರ ಅಲ್ಲಿ ಭೂತಪ್ರೇತ ಪಿಶಾಚಾದಿಗಳ ಕಾಟ ನಮ್ಮಂಥವ್ರಿಗೆ ಬರುತ್ತ, ತ್ರಿವಿಕ್ರಮ ಪಂಡಿತರಂಥವರ ಮೇಲೆ ಪ್ರಯೋಗ ಮಾಡಿದ್ರಂತೆ, ನಾವೆಷ್ಟು ಹೊಳಗಡು. ಏತಸ್ತೋತ್ರಂ ಸಮುಚ್ಚಾರ್ಯ ಗುರೋರ್ ವೃಂದಾವನಾಂತಿಕೆ ದೀಪ ಸಂಯೋಜನಾತ್ ಜ್ಞಾನಂ ಪುತ್ರಲಾಭೋ ಭವೇ ಧ್ರುವಂ. ಈ ಸ್ತೋತ್ರವನ್ನ ಚೆನ್ನಾಗಿ ಹೇಳುತ್ತಾ, ಏತ ಸ್ತೋತ್ರಂ ಸಂ ಉಚ್ಚಾರ್ಯ ಚೆನ್ನಾಗಿ ಹೇಳುತ್ತಾ, ಚೆನ್ನಾಗಿ ಹೇಳೋದು ಅಂದ್ರೆ ಮನಸ್ಸು ರಾಯರಲ್ಲಿಟ್ಟು ರಾಯರ ಅಂತರ್ಯಾಮಿ ಭಗವಂತನ ಚಿಂತನೆ ಮಾಡುತ್ತಾ ಯಾರು ಹೇಳುತ್ತಾರೋ, ಗುರೋರ್ ವೃಂದಾವನಾಂತಿಕೆ ರಾಯರ ವೃಂದಾವನದ ಹತ್ತಿರ ಯಾರಾದರೆ ಚೆನ್ನಾಗಿ ಹೇಳ್ತಾರೋ ಹೇಳಿ ದೀಪ ಸಂಯೋಜನಾತ್, ದೀಪವನ್ನ ಹಚ್ಚುವುದರಿಂದ ಅಂದ್ರು ಸತ್ಯ. ಅದರಿಂದ ಏನಾಗುತ್ತೆ, ಜ್ಞಾನ ಬರುತ್ತೆ, ಪುತ್ರ ಲಾಭ ಆಗುತ್ತೆ, ಸತ್ಯ ಅಂದ್ರು. ಅದಕ್ಕೆ ಹೇಳ್ತಾ ಇದ್ದಾರೆ ದೀಪ ಅಂದ್ರೆ ಯಾವುದು, ರಾಘವೇಂದ್ರ ಸ್ವಾಮಿಗಳ ಗ್ರಂಥ ಭಾವದೀಪ, ಆ ದೀಪವನ್ನು ಹಚ್ಚೋದರಿಂದ ಜ್ಞಾನ ಬರುತ್ತೆ. ಈ ದೀಪ ಹಚ್ಚಿದರೂ ಜ್ಞಾನ ಬರುತ್ತೆ ಇಲ್ಲ ಅಂತ ಹೇಳಲಿಕ್ಕೆ ಹೊರಟಿಲ್ಲ. ವಿಶೇಷವಾಗಿರತಕ್ಕಂಥ ಈ ದೀಪವನ್ನೂ ಹಚ್ಚಬೇಕು, ಭಾವದೀಪವನ್ನೂ ಹಚ್ಚಬೇಕು. ಅದರಿಂದ ಏನಾಗುತ್ತೆ, ಪುತ್ರ ಲಾಭೋ ಭವೇ ಧ್ರುವಂ, ಪುತ್ರ ಲಾಭ ಆಗುತ್ತೆ. ಇಲ್ಲೊಂದು ಅಪರೂಪ ಅರ್ಥವಿದೆ ಹೇಳ್ತೇನೆ. ದೀಪ ಸಂಯೋಜನ ಅಂತಂದ್ರು, ದೀಪ ಅಂದ್ರೆ ಹೊರಗೆ ತುಪ್ಪ ಎಣ್ಣೆ, ಅಯ್ಯೋ ನಾವೆಲ್ಲ ಹೋಗ್ತಾ ಇರ್ತೀವಲ್ಲ
ಯಾತ್ರೆಗಳಿಗೆ ಹೋದರೆ ನಮ್ಮ ಸೂಟ್ ಕೇಸ್ ತುಂಬ ತುಪ್ಪ ಬತ್ತಿ ಅದೇ ಇಟ್ಕೊಂಡೇ ಹೋಗೋದು ನಾವು. ಎಲ್ಲಿ ದೇವಸ್ಥಾನ ಕಾಣಿಸಿದ್ರೆ ಅಲ್ಲಿ ಪಾಟ್ ಅಂತ ಇಳಿಯೋದು, ದೀಪ ಹಚ್ಚೇ ಬರೋದು. ಬಹಳ ಒಳ್ಳೆ ಕಾರ್ಯಕ್ರಮ ಇಲ್ಲಾಂದಿರ. ದೀಪ ಅಂದ್ರೆ ದೀಪ ಯಾವುದು ಅಂತ ಲಕ್ಷ್ಮೀ ದೇವಿ ಹೇಳಿಕೊಡ್ತಾಳೆ. ದೇವರ ಪಾದವನ್ನ ಆಕೆ ಒತ್ತುತ್ತಾ ಇದ್ರೆ ಆ ಪಾದದ ಉಗುರಿನಿಂದ ಸರಸರ ಸರಸರನೇ ದೇವ ರೂಪಗಳು ಬರ್ತಾ ಇವೆ ಅಂತ. ಒಂದನ್ನು ನೋಡಿದ ಕೂಡಲೇ ಅನೇಕ ಬರ್ತಾ ಇವೆ. ಒಂದನ್ನು ಬಿಡ್ಲಿಕ್ಕಾಗಲ್ಲ, ಪೂಜೆ ಮಾಡಬೇಕು. ಅವಸರದಲ್ಲಿ ಅದೃಶ್ಯ ಆಗ್ತಾ ಇವೆ. ಅದಕ್ಕೆ ಆಕೇನು ಮಾಡಿದ್ಲು, ಇಂದಿರಾ ಚಂಚಲ ಅಪಾಂಗ ನೀರಾಜಿತಂ, ಕಣ್ಣನ್ನೇ ದೀಪ ಮಾಡಿದ್ಲು, ಆ ಕಣ್ಣಿಂದಲೇ ಆರತಿ ಮಾಡಿದ್ಲಂತೆ. ಹಾಗೆ ದೀಪ ಅಂದರೆ ಎರಡು ಕಣ್ಣುಗಳು ನಮಗೆ ದೇವರು ಕೊಟ್ಟ ಸಹಜ ದೀಪ. ಸಂಯೋಜನಾತ್ ಅಂದರೆ ದೃಷ್ಟಿಯನ್ನ, ಸಂಯೋಜನ ಅಂದ್ರೆ ಕೇಂದ್ರೀಕರಣ. ಎಲ್ಲಿ? ಭ್ರೂಮಧ್ಯದಲ್ಲಿ ಕೇಂದ್ರೀಕರಣ. ರಾಘವೇಂದ್ರ ಸ್ವಾಮಿಗಳ ವೃಂದಾವನವನ್ನ ಭ್ರೂಮಧ್ಯದಲ್ಲಿ ಚಿಂತನೆ ಮಾಡುತ್ತಾ ದೃಷ್ಟಿಯನ್ನು ಅಲ್ಲಿ ಕೇಂದ್ರೀಕರಣ ಮಾಡಿದರೆ ದೀಪ ಸಂಯೋಜನೆ ಆಯಿತು. ಅದರಿಂದ ಏನಾಗುತ್ತೆ? ಜ್ಞಾನಂ, ಅಪರೋಕ್ಷ ಜ್ಞಾನವೇ ಬಂದುಬಿಡುತ್ತೆ. ಹೊರಗಿನ ಜ್ಞಾನ ಬರುತ್ತೆ, ಎಲ್ಲವೂ ಬರುತ್ತೆ. ಪುತ್ರ ಲಾಭ ಭವೇ ಧ್ರುವಂ. ಪುತ್ರ ಅಂದ್ರೆ ಯಾವುದು? ಅದಕ್ಕೆ ಹೇಳ್ತಾರೆ ಜ್ಞಾನಂ ಪುತ್ರ ಲಾಭ ಭವೇ ಧ್ರುವಂ. ಪುತ್ರ ಯಾರು? ಭಗವಂತ, ಅವನೇ ಸಿಗ್ತಾನೆ ಅಂತ. ಒಳಗಿನರ್ಥ ರಾಘವೇಂದ್ರ ಸ್ವಾಮಿಗಳ ಈ ಸ್ತೋತ್ರದಲ್ಲಿ ತುಂಬಾ ಕೂತಿದೆ. ಅದಕ್ಕೆ ಹೇಳ್ತಾರೆ ದೀಪ ಸಂಯೋಜನಾತ್ ಜ್ಞಾನಂ ಪುತ್ರ ಲಾಭೋ ಭವೇ ಧ್ರುವಂ. ಸತ್ಯ, ಸಂಶಯವೇ ಇಲ್ಲ ಅಂತ ಹೇಳಿದ್ರು. ನಂತರ ಅದು ಸಂಯೋಜನ ಎರಡು ಚೆನ್ನಾಗಿಡಬೇಕು, ಸುಮ್ಮನೆ ಅವಾಗವಾಗಲ್ಲ, ಸದಾ ಧ್ಯಾನಕ್ಕೆ ಕೊಡಬೇಕು ಅಂತ ಹೇಳ್ತಾ ಬರ್ತಾ ಇದ್ದಾರೆ. ಇನ್ನ ಪರವಾದಿಜಯೋ ದಿವ್ಯ ಜ್ಞಾನ ಭಕ್ತ್ಯಾದಿವರ್ಧನಂ ಸರ್ವಾಭೀಷ್ಟ ಪ್ರವೃದ್ಧಿ ಸ್ಯಾತ್ ನಾತ್ರ ಕಾರ್ಯ ವಿಚಾರಣ. ಪರವಾದಿಗಳ ಜಯ ಆಗಿಬಿಡುತ್ತೆ. ಹೌದಾ? ಆದ್ರೆ ಯಾರು ಅಂದ್ರು? ಈಗ ಯಾರಿದ್ದಾರ್ರಿ ಪರವಾದಿಗಳು? ಇದ್ರು ಕೂಡ ಅವ್ರ ಪಾಡಿಗೆ ಅವ್ರವ್ರ ಮನೆಯಲ್ಲಿ ಕೂತ್ಕೊಂಡಿರ್ತಾರೆ, ಹೌದಲ್ವೇ? ಅವರವ್ರು ಅವ್ರ ಮನೆಗೆ ಕೂತ್ಕೊಂಡಿರ್ತಾರೆ. ಯಾರಿದ್ದಾರೆ ಈಗ ಅಂದ್ರೆ? ಪರವಾದಿಗಳು ಅವರಲ್ಲ, ಅವರೇನೋ ಒಂದು ಗಂಟೆ ಒದರಾಡ್ಕೊಂಡು ಹೋಗ್ತಾರೆ, ಸ್ವಾಮಿಗಳು ಕೊಟ್ಟ ಸಂಭಾವನೆ ತಗೊಂಡು ಹೋಗ್ತಾರೆ ಅಷ್ಟೇ ತಾನೆ. ಅವರಲ್ಲ ಪರವಾದಿಗಳು. ಇನ್ಯಾರು ಪರವಾದಿಗಳು ಅಂದ್ರೆ ಹೇಳ್ತಾ ಇದ್ದಾರೆ, ನಮ್ಮೊಳಗಿರುವ ತತ್ವಾಭಿಮಾನಿ ದೈತ್ಯರೇ ಪರವಾದಿಗಳು. ಏನು ಅಂದರೆ, ವಿರುದ್ಧವಾಗಿ, ದೇವರ ವಿರುದ್ಧವಾಗಿ ನಮ್ಮಲ್ಲಿ ಪ್ರಶ್ನೆಗಳನ್ನ ನಾನಾ ರೀತಿ ಹುಟ್ಟಾಕ್ತಾರಲ್ಲ, ಅವರ ಜಯ ಆಗುತ್ತೆ. ಅದನ್ನ ಹೇಳ್ತಾ ಇದ್ದಾರೆ ಪರವಾದಿ ಜಯ. ಹಾಗೆ ಪರವಾದಿಗಳು ಸಿಕ್ಕರೆ ಅವರ ಜಯವೂ ಆಗುತ್ತೆ. ದಿವ್ಯ ಜ್ಞಾನ ಭಕ್ತ್ಯಾದಿ ವರ್ಧನಂ. ಒಳ್ಳೆ ಸಾಮಾನ್ಯ ಜ್ಞಾನ ಅಲ್ಲ, ದಿವ್ಯ ಜ್ಞಾನ ಅಂದ್ರು ಅಂದ್ರೆ ಗ್ರಂಥ ಓದಿದಾಗ ಅಲ್ಲಿಗಲ್ಲಿ ಮಕ್ಕಿಕ್ಕೆ ಮಕ್ಕಿ ಅಂತ ಶಬ್ದ ಶಬ್ದಕ್ಕಿರುವ ಜ್ಞಾನ ಅಲ್ಲದೆ ವಿಚಿತ್ರ ಅರ್ಥಗಳ ಸ್ಫೂರ್ತಿ, ಅದು ದಿವ್ಯ ಜ್ಞಾನ. ಹಾಗೆ ದಿವ್ಯ ದೈವೀ ಸಂಬಂಧವಾದ ಗುರುಗಳ ಅನುಗ್ರಹ ಮಾಡಿಕೊಡುವ ಭಕ್ತಿ ಮೊದಲಾದ್ದೆಲ್ಲ ವೃದ್ಧಿ ಆಗುತ್ತೆ. ಸರ್ವ ಅಭೀಷ್ಟ ಪ್ರವೃದ್ಧಿ ಸ್ಯಾತ್ ನಾತ್ರ ಕಾರ್ಯ ವಿಚಾರಣ. ಎಲ್ಲಾ ರೀತಿಯಾದ ಅಭೀಷ್ಟ ಪ್ರವೃದ್ಧಿ, ಬರೇ ವೃದ್ಧಿ ಅಲ್ಲ, ವಿಶೇಷವಾಗಿ ಬರುತ್ತೆ. ಇದರಲ್ಲಿ ಯಾವ ರೀತಿಯಲ್ಲಿ ವಿಚಾರಣೆ ಮಾಡಬೇಕಾಗಿಲ್ಲ. ಹೌದಾ? ಹಾಗ ಅಂತ ಎಸ್. ಅದಕ್ಕೆ ಈ ಡೌಟ್ಸ್ಗೆಲ್ಲ ಕೊನೆಗೆ ಸಾಕ್ಷಿ ಹಯಾಸ್ತೋತ್ರ ಅಂತ ರಾಯರ್ ಸ್ಟ್ಯಾಂಪ್ ಆಗ್ಬಿಟ್ರು. ಯಾರು ಮಾತಾಡಲಿಕ್ಕಿಲ್ಲ. ಹಾಗೆ ರಾಜ ಚೋರ ಮಹಾವ್ಯಾಘ್ರ ಸರ್ಪ ನಕ್ರಾದಿ ಪೀಡನಂ ಅಜಾಯತೆ ಅಸ್ಯ ಸ್ತೋತ್ರಸ್ಯ ಪ್ರಭಾವಾತ್ ನಾತ್ರ ಸಂಶಯ. ರಾಜ ಚೋರ, ರಾಜರ ಭಯ, ರಾಜರ ಪೀಡ, ಚೋರರ ಪೀಡ, ಮಹಾವ್ಯಾಘ್ರಗಳ ಪೀಡ, ಸರ್ಪಗಳ ಪೀಡ, ಮೊಸಳೆ ಮೊದಲಾದ ಪೀಡ ಈ ಸ್ತೋತ್ರ ಪ್ರಭಾವದಿಂದ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ಸಂಶಯವೇ ಇಲ್ಲ ಅಂದ್ರೆ ಹೇಳ್ತಾರೆ ರಾಜಪೀಡ ಅಂದ್ರೆ ನಾನಾ ರೀತಿ ಹೊರಗಿನ ರಾಜಪೀಡ,
ಒಳಗಿರತಕ್ಕಂಥ ಈ ಕಲಿಯಾದಿಗಳ ಪೀಡಾ, ಚೋರರು ಅವರೇ ಚೋರರು ದೈತ್ಯರು. ಇನ್ನು ಮಹಾವ್ಯಾಘ್ರಗಳು ಅಂದ್ರೆ ಹೇಳಿದರೆ ಹೇಳ್ತಾರಲ್ಲ, ನಮ್ಮೊಳಗಿರತಕ್ಕಂಥ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳೇ ಮಹಾವ್ಯಾಘ್ರಗಳು. ಇನ್ನು ಸರ್ಪ ಅಂದರೆ ಯಾವುದು? ಅಹಂಕಾರವೇ ಸರ್ಪ. ಇನ್ನು ಮೊಸಳೆ ಯಾವುದು? ಮಮಕಾರವೇ ಮೊಸಳೆ. ಹಿಡಿದು ಬಿಟ್ಟಿದೆ ನಮ್ಮನ್ನು, ನಮ್ಮವರ ಮೇಲೆ ಮಮಕಾರ, ಪದಾರ್ಥಗಳ ಮೇಲೆ ಮಮಕಾರ, ನಮ್ಮ ಮೇಲೆ ಮಮಕಾರ. ಏನು ಹಾಳಾಗೋ ಪದಾರ್ಥಗಳ ಮೇಲೂ ಮಮಕಾರ ಎಲ್ಲ, ಅದೇ ಮೊಸಳೆ ಅಂತ ಹಿಡಿದಿದೆ. ಇದು ಹೋಗಿ ಬಿಡುತ್ತೆ ಒಳಗಿನ ಅರ್ಥ. ಅಸ್ಯ ಸ್ತೋತ್ರಸ್ಯ ಪ್ರಭಾವಾತ ನ ಜಾಯತೆ. ಆ ಸ್ತೋತ್ರ ಯಾರು ಹೇಳ್ತಾ ಇರ್ತಾರೋ ಭಕ್ತಿಯಿಂದ, ಇವೆಲ್ಲ ಫಲಗಳಿವೆ ಅಂತ ತಿಳ್ಕೊಂಡು ಯಾರು ಹೇಳ್ತಾರೋ ಅವರಿಗೆ ಅನುಗ್ರಹ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಯೋ ಭಕ್ತ್ಯ ಗುರು ರಾಘವೇಂದ್ರ ಚರಣದ್ವಂದ್ವಂ ಸ್ಮರನ್ ಯಃ ಪಠೇತ್ ಸ್ತೋತ್ರಂ ದಿವ್ಯಂ ಇದಂ ಸದಾ ನಹಿ ಭವೇತ್ ತಸ್ಯ ಸುಖಂ ಕಿಂಚನ. ಎಲ್ಲ ಸುಖಗಳಾಗುತ್ತೆ ಅಂದ್ರು ದುಃಖ ಆಗುತ್ತೇನೋ? ದುಃಖ ಆಗಲ್ಲ, ಅಸುಖ ಆಗಲ್ಲ. ಅಸುಖಂ ತಸ್ಯ ನ ಭವೇತ್ ಕಿಂಚನ, ಸ್ವಲ್ಪವೂ ಅಸುಖ ಆಗಲ್ಲ. ಯಾರಾದರೆ ಭಕ್ತಿಯಿಂದ, ಯೋ ಭಕ್ತ್ಯ ಭಕ್ತಿಯಿಂದ ಗುರು ರಾಘವೇಂದ್ರ ಚರಣದ್ವಂದ್ವಂ ಸ್ಮರನ್, ರಾಘವೇಂದ್ರ ಸ್ವಾಮಿಗಳ ಪಾದಾರವಿಂದವನ್ನ ಸ್ಮರಣೆ ಮಾಡುತ್ತಾ ಯಾರು ದಿವ್ಯಂ ಸ್ತೋತ್ರಂ ಯಃ ಪಠೇತ್, ದೈವಿ ಸಂಬಂಧವಾದಂಥ ದೇವತೆಗಳು ಹೇಳತಕ್ಕಂಥ ಸ್ತೋತ್ರ ಇದು, ಅಂಥ ಸ್ತೋತ್ರವನ್ನು ಯಾರು ಪಠನೆ ಮಾಡುತ್ತಾರೋ ತಸ್ಯ ಅಸುಖಂ ನ ಕಿಂಚನ, ಅವನಿಗೆ ದುಃಖವೇ ಇರಲ್ಲ. ಸುಖ ಇಲ್ಲದೆ ಹೋಗಲ್ಲ, ಸುಖವೊಂದೇ ಬರುತ್ತೆ, ಅಸುಖ ಇರಲ್ಲ. ಕಿಂತು ಇಷ್ಟಾರ್ಥ ಸಮೃದ್ಧಿರೇವ ಕಮಲಾನಾಥ ಪ್ರಸಾದೋದಯಾತ್ ಕೀರ್ತಿ ದಿಗ್ವಿಜಿತ ವಿಭೂತಿರತುಲ ಸಾಕ್ಷೀಹ ಯಾಸ್ಯೋತ್ರ ಹೀ. ಕಿಂತು ಇಷ್ಟಾರ್ಥ ಸಮೃದ್ಧಿರೇವ, ಪೂರ್ಣ ಇಷ್ಟಾರ್ಥ ಸಮೃದ್ಧಿ ಆಗುತ್ತೆ ಯಾವುದರಿಂದ? ಕಮಲಾನಾಥ ಪ್ರಸಾದೋದಯಾತ್. ಆ ಕಮಲಾನಾಥನಾಗಿರತಕ್ಕಂಥ, ಲಕ್ಷ್ಮೀಪತಿಯಾಗಿರತಕ್ಕಂಥ ವೃಂದಾವನಸ್ಥನಾದ ನಾರಸಿಂಹನ ಅಯಗ್ರೀವನ ಅನುಗ್ರಹದಿಂದ, ಅವನ ಪ್ರಸಾದ ಬರೋದರಿಂದ ದಿಗ್ವಿದಿತ ಕೀರ್ತಿ, ಏನು ದಿಕ್ಕು ದಿಕ್ಕಿನಲ್ಲಿ ಕೀರ್ತಿ ಬಂದ್ಬಿಡುತ್ತೆ. ಅತುಲಾ ವಿಭೂತಿ, ವಿಶೇಷವಾಗಿರತಕ್ಕಂಥ ವಿಭೂತಿ, ಭಗವಂತನ ದೇವತೆಗಳ ಸನ್ನಿಧಾನ ಅವನಲ್ಲಿ ಬಂದ್ಬಿಡುತ್ತೆ. ಅತುಲಾ ವಿಭೂತಿ ಅಷ್ಟು ಹೇಳಿ ನಿಂತ್ಕೊಂಡ್ಬಿಟ್ರು ಅಪ್ಪಣಾಚಾರ್ಯರು. ವೃಂದಾವನದಿಂದ ಬಂತು ಈ ಚಿಕ್ಕ ಮಾತು, ಸಾಕ್ಷಿ ಹಯಾಸ್ಯೋತ್ರ ಹಿ, ನೀವು ಹೇಳಿದ್ರಲ್ಲಿ ಸತ್ಯ ಎಂಬುದಕ್ಕೆ ಹಯಗ್ರೀವನೇ ಸಾಕ್ಷಿ ಅಂತ ಅಲ್ಲಿ ಹೇಳ್ತಾರೆ. ಇವರ ಉಪಾಸ್ಯಮೂರ್ತಿ ರಾಮಚಂದ್ರ, ಮೂಲ ಉಪಾಸ್ಯಮೂರ್ತಿ ನರಸಿಂಹ, ಹಯಗ್ರೀವ ಎಲ್ಲಿಂದ ಬಂದ? ಅದಕ್ಕೆ ಹೇಳ್ತಾ ಇದ್ದಾರೆ, ಅವರು ಪ್ರಧಾನ ವಾಯುದೇವರ ಆವೇಶ, ವಾಯುದೇವರ ಉಪಾಸ್ಯ ಮೂರ್ತಿ ಹಯಗ್ರೀವ. ಅದಕ್ಕೆ ಸಾಕ್ಷಿ ಹಯಾಸ್ಯೋ ಅತ್ರ ಹಿ ಅಂದ್ರೆ, ಈ ಮಂತ್ರ ಇದು ಮಂತ್ರ ಪ್ರತಿಪಾದ್ಯ ದೇವತಾ ಹಯಗ್ರೀವ. ಅದಕ್ಕೆ ಹಯಗ್ರೀವ ಇದ್ದಾನೆ, ಎಲ್ಲ ಫಲಗಳನ್ನು ಕೊಟ್ಬಿಡ್ತಾನೆ, ಸಂಶಯವೇ ಇಲ್ಲ ಅಂತ ರಾಯರೇ ನೋಡದತ್ತು, ರಾಯರೇ ನೋಡದತ್ತು ಸಾಕ್ಷಿ ಹಯಾಸ್ಯೋ ಅತ್ರ ಹಿ. ಮತ್ತು ಅಲ್ಲಿ ಅರ್ಥ ಇದೆ, ಹಯಾಸ್ಯ ಯಾರು ಅಂದ್ರೆ ದೇವರು ಹೌದು, ಲಕ್ಷ್ಮೀದೇವಿಯು ಹಯಾಸ್ಯಳೆ, ವಾಯುದೇವರು ಹಯಾಸ್ಯರು, ರುಜುಗಣಸ್ಥರೆಲ್ಲ ಹಯಾಸ್ಯರು, ಸಾಕ್ಷಿ ಹಯಾಸ್ಯೋ ಅತ್ರಹಿ ಅಂತ ವಿಶೇಷವಾಗಿ ತಿಳಿಸಿಕೊಡತಾ ಬರ್ತಾ ಇದ್ದಾರೆ. ಇನ್ನ ಹೇಳ್ತಾ ಇದ್ದಾರೆ, ಇವರಿಗೆ ದುಃಖ ಇರಲ್ಲ. ಅಸುಖ ಅಂದ ಶಬ್ದ ಯಾಕೆ ಹೇಳಿದರು? ಸುಖದ ಕೊರತೆ ಇರಲ್ಲ ಅಂತ ಹೇಳ್ತಾ ಇದ್ದಾರೆ. ಸುಖದ ಕೊರತೆ ಇರಲ್ಲ, ದುಃಖ ಇರೋದು ಬೇರೆ, ದುಃಖ ಇರೋದು ಬೇರೆ, ಸುಖವು ಕೊರತೆ ಆಗುವುದು ಬೇರೆ, ಸುಖ ಕೊರತೆ ಆಗಲ್ಲ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಬರ್ತಾ ಇದ್ದಾರೆ. ನಂತರ ಇತಿ ಶ್ರೀ ರಾಘವೇಂದ್ರ ಆರ್ಯ ಗುರುರಾಜ ಪ್ರಸಾದತಃ ಕೃತಂ ಸ್ತೋತ್ರಮಿದಂ ಪುಣ್ಯಂ ಶ್ರೀಮದ್ಭಿಃ ಅಪ್ಪಣ್ಣಾಭಿದೈಃ. ಇತಿ ಶ್ರೀ ರಾಘವೇಂದ್ರಾರ್ಯ ಗುರುರಾಜ ಪ್ರಸಾದತಃ. ಗುರುಗಳಲ್ಲಿ ರಾಜರಾಗಿರತಕ್ಕಂಥ, ಗುರುಗಳಲ್ಲಿ ರಾಜರಾಗಿರತಕ್ಕಂಥ ರಾಘವೇಂದ್ರಾರ್ಯರ, ರಾಘವೇಂದ್ರರೆಂಬ ಶ್ರೇಷ್ಠ ಗುರುಗಳು, ಗುರುರಾಜರು ಅವರ ಅನುಗ್ರಹದಿಂದ ಕೃತಂ ಸ್ತೋತ್ರಮಿದಂ ಪುಣ್ಯಂ. ಇದಂ ಪುಣ್ಯಂ ಸ್ತೋತ್ರ, ಪುಣ್ಯಕರವಾದ ಸ್ತೋತ್ರ, ಪುಣ್ಯನಾಮಕ ಭಗವಂತನ ಪ್ರಾಪ್ತಿ ಮಾಡತಕ್ಕಂಥ ಸ್ತೋತ್ರ. ವಿಶೇಷವಾಗಿ ಕೃತಂ, ಯಾರು ಮಾಡಿದ್ದು ಅಂದರೆ ಅಪ್ಪಣ್ಣಾಭಿಧೈಹಿ ಶ್ರೀಮದ್ಭಿಹಿ ಅಪ್ಪಣ್ಣಾಭಿಧೈಹಿ ಅಂತ ಹೇಳ್ತಾ ಇದ್ದಾರೆ. ಏನು ಅಂತ ಹೇಳ್ತಾ ಇದ್ದಾರೆ, ಶ್ರೀಮಂತರಾಗಿರತಕ್ಕಂಥ ಅಪ್ಪಣ್ಣಾಚಾರ್ಯಂತೆ. ಹೌದಾ, ತಮ್ಮಂತ ಹೊಳ್ಕೊಂಡ್ರಲ್ಲ ಅಂದ್ರೆ ಹಾಗಲ್ಲ, ಶ್ರೀಮದ್ಭಿಹಿ ಅಪ್ಪಣ್ಣಾಭಿಧೈಹಿ ಅಂದ್ರೆ ಅಪ್ಪಣ್ಣಾಚಾರ್ಯ ನಿಮ್ಮಂತವ್ರ ನಾ ಮಾಡಿದೆ ಅಂತ ಹೇಳ್ಕೊಳ್ಳಿಕ್ಕೆ, ನನ್ನೊಳಗಿರತಕ್ಕಂಥ ಅಪ್ಪಣ್ಣ ಅಂತ ಹೆಸರಿರತಕ್ಕಂಥ ಅಪ್ಪಣ್ಣಾಭಿಧೈಹಿ ಬಹುವಚನ ಅಂದ್ರೆ ಗೌರವಾರ್ಥೆ ಹೌದು, ಆದರಾರ್ಥೆ ಬಹುವಚನ ಅಷ್ಟೇ ಅಲ್ಲ, ಸಂಖ್ಯಾರ್ಥೆ ಎಷ್ಟು ವಿಶೇಷವಾಗಿರತಕ್ಕಂಥ ದೇವತೆಗಳು ನಿಂತಿದ್ದಾರೆ ಅಪ್ಪಣ್ಣಾಚಾರ್ಯರಲ್ಲಿ. ಅವರು ಮಾಡಿದ ಸ್ತೋತ್ರವಿದು, ಅವರು ಇವರ ಮೂಲಕ ಮಾಡಿಸಿದ ಸ್ತೋತ್ರವಿದು, ಅವರು ಮಾಡಿದ ಸ್ತೋತ್ರವಿದು. ಒಳಗೆ ವಾಯುದೇವರ ಸ್ತೋತ್ರ, ನರಸಿಂಹದೇವರ ಸ್ತೋತ್ರ, ಶೇಷದೇವರ ಸ್ತೋತ್ರ, ಇಂದ್ರದೇವರ ಸ್ತೋತ್ರ, ರಾಯರ ಸ್ತೋತ್ರ ಎಲ್ಲವೂ ಮಾಡಿದ್ದಾರೆ. ಯಾರು ಮಾಡಿಸಿದ್ದು ಅಂದ್ರೆ ಒಳಗಿರತಕ್ಕಂಥ ಬಿಂಬ ಮೂರ್ತಿಯೇ ನುಡಿಸಿದ್ದು ಅಪ್ಪಣ್ಣಾಭಿಧೈಹಿ ಅಂತ ಗೌರವಪೂರ್ವಕವಾಗಿ ಹೇಳಿದ್ದು ನಮ್ಮ ನಿಮ್ಮಂತಾನೆ ನಾವು ಇಲ್ಲ, ರಾಯರ ಶಿಷ್ಯರವರು. ಆ ಹೆಸರು ಹೇಳಿದ್ರೆ ಗೊತ್ತಾಗತ್ತಲ್ಲ ಹೇಗಿರ್ತಾರೆ ಅಂತ. ಚೂರು ಅಹಂಕಾರ ಇದ್ರು ರಾಯರು ಹತ್ರವೇ ಕರೆಯಲ್ಲ, ಹೋಗಾಚೆಗೆ ಅಂತಾರೆ. ರಾಯರಿಗೆ ಅತ್ಯಂತ ಪ್ರೀತಿಪಾತ್ರರು ಅಂದರೆ ಅವರಲ್ಲಿ ಅಹಂಕಾರವನ್ನ ಮಟ್ಟ ಹಾಕ್ಬಿಟ್ಟಿರ್ತಾರೆ ಅಂತ ಮಹಾತ್ಮರವರೆಲ್ಲ. ಅದಕ್ಕೆ ಒಳಗಿರತಕ್ಕಂಥ ಬಿಂಬಮೂರ್ತಿ ಅಪ್ಪಣ್ಣ ನಾಮಕನಾಗಿ ವಾಯುದೇವರು ಎಲ್ಲರೂ ನುಡಿದು ನುಡಿಸಿದಂಥ ಇದು ರಾಯರಿಗೆ ಅರ್ಪಣೆ ಮಾಡ್ತಾ ಇದ್ದೇನೆ ಅಂತ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಕೊನೆಗೆ ಶ್ಲೋಕ ಬರ್ತಾ ಇದೆ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಹೇಳ್ತಾರೆ ರಾಘವೇಂದ್ರಾಯ ಪೂಜ್ಯಾಯ, ಈ ಒಂದು ಶ್ಲೋಕ ಸಾಕು, ನಮ್ಮ ಸ್ವಾಮಿಗಳೆಲ್ಲ ಸೇರಿಕೊಂಡ್ಬಿಟ್ರೆ ವರ್ಷ ಇಡೀ ಹೇಳಿಬಿಡುತ್ತಾರೆ, ಹೌದಲ್ವೋ? ನಮ್ಮ ಚಿಕ್ಕ ಅರ್ಥ ಪೂಜ್ಯರಾದ ರಾಘವೇಂದ್ರರಿಗೆ ಸತ್ಯ ಧರ್ಮರತಾಯ ಚ, ಸತ್ಯನಾಮಕ ಭಗವಂತ ಧರ್ಮನಾಮಕ ಭಗವಂತನಲ್ಲಿ ರತರಾದಂಥ ಪೂಜ್ಯರಾದಂಥ ಭಜನೆ ಮಾಡಿದವರಿಗೆ, ಕಲ್ಪವೃಕ್ಷವಾದಂಥ ನಮಸ್ಕಾರ ಮಾಡಿದವರಿಗೆ, ಕಾಮಧೇನುವಾದಂಥ ರಾಘವೇಂದ್ರಾಯ ನಮಃ, ನಮಸ್ಕಾರವನ್ನು ಮಾಡ್ತಾ ಇದ್ದೇನೆ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಬರ್ತಾ ಇದ್ದಾರೆ. ದುರ್ವಾದಿಧ್ವಾಂತ ರವಯೇ ವೈಷ್ಣವ ಇಂದೀವರೆಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ದುರ್ವಾದಿಧ್ವಾಂತರವಯೇ, ದುರ್ವಾದಿಗಳೆಂಬ ಧ್ವಾಂತ ವಿಶೇಷವಾದ ಕತ್ತಲಿಗೆ ಸೂರ್ಯನಂತೆ ಇದ್ದಾರೆ, ವೈಷ್ಣವರೆಂಬ ವಿಶೇಷವಾದ ಕೆನ್ನೈದರಿಗೆ ಚಂದ್ರನಂತೆ ಇದ್ದಾರೆ ಅಂತ ಹೇ ರಾಘವೇಂದ್ರವರವೇ ನಮೋ ಅತ್ಯಂತ ದಯಾಲವೇ, ಬಹಳ ದಯಾಲುಗಳಾಗಿರ್ತಕ್ಕಂಥ ಹೇ ರಾಘವೇಂದ್ರ ಸ್ವಾಮಿಗಳೇ. ಈ ನಮಃ ಅಲ್ಲಿಗೆ ಅನ್ವಯ, ಮೊದಲನೇ ಶ್ಲೋಕ ಈ ಶ್ಲೋಕಕ್ಕೆಲ್ಲ ಸೇರಿ ನಮಃ, ನಿಮಗೆ ನಮಸ್ಕಾರ ಅಂತ ರಾಘವೇಂದ್ರ ಸ್ವಾಮಿಗಳಿಗೆ ಅಂದರೆ ಅವರ ಅಂತರ್ಯಾಮಿಯಾಗಿರ್ತಕ್ಕಂಥ ಭಗವಂತನಿಗೆ ನಮಸ್ಕಾರ ಅಂತ ತಿಳಿಸ್ತಾ ಇದ್ದಾರೆ. ವಿಶೇಷವಾಗಿರತಕ್ಕಂಥ ರಾಘವೇಂದ್ರ ಸ್ತೋತ್ರದ ಅರ್ಥ ಹೇಳಬೇಕು ಅಂತ ಎಲ್ಲ ಕಡೆ ಶುರು ಮಾಡುವುದು ರಾಯರ ಆರಾಧನೆ ಕಾಲಕ್ಕೆ, ಒಂದೆರಡು ಶ್ಲೋಕಗಳು ಹೇಳೋ ಕಾಲಕ್ಕೆ ಅಲ್ಲೇ ಸಮಯ ಆಗೋಗ್ತಾ ಇತ್ತು, ಅಲ್ಲೇ ನಿಂತೋಗ್ತಾ ಇತ್ತು. ಈ ಸಲ ವಿಶೇಷವಾಗಿ ರಾಯರು ನಮ್ಮ ಶ್ಯಾಮಲಮ್ಮ ಅವರು ಮತ್ತು ಜಯಶ್ರೀಯವರು, ಜಯಶ್ರೀಯವರು ತುಂಬಾ ಸಲ ಅವರಿಗೆ ರಾಯರು ಸೂಚನೆ ಕೊಟ್ಟಿದ್ರು, ಅನುಗ್ರಹ ಮಾಡಿದ್ರು ಅವರಿಗೆ, ಅವರು ಈ ಪೂರ್ಣಬೋಧ ಸ್ತೋತ್ರವನ್ನು ಕೇಳಬೇಕು ಎಂದು ತುಂಬಾ ಅಪೇಕ್ಷೆ ಪಟ್ಟಿದ್ರು ಅವರಿಗೂ, ಜಯಶ್ರೀಯವರಿಗೂ, ಹಾಗೆ ನಮ್ಮ ಶ್ಯಾಮಲಮ್ಮ ಅವರಿಗೂ. ಅವರ ಎಲ್ಲ ಕುಟುಂಬದವರಿಗೂ ರಾಘವೇಂದ್ರ ಸ್ವಾಮಿಗಳ ಪೂರ್ಣಾನುಗ್ರಹ ಆಗಲಿ. ಏನೇನು ತೊಂದರೆಗಳಿವೆ ಅವರಿಗೆಲ್ಲ ಅವೆಲ್ಲ ಪರಿಹಾರ ಆಗಲಿ. ಅವರಿಗೂ ಅವರ ಕುಟುಂಬದವರಿಗೂ ಎಲ್ಲರಿಗೂ ಏನು ತೊಂದರೆಗಳಿವೆ ಅವೆಲ್ಲ ಪರಿಹಾರ ಆಗಲಿ. ರಾಯರ ಪೂರ್ಣಾನುಗ್ರಹ ಅವರೆಲ್ಲರೂ ಸದಾ ಇರಲಿ. ಅವರಿಂದ ವಿಶೇಷವಾಗಿರತಕ್ಕಂಥ ಭಗವಂತನ ಸೇವಾ ಕಾರ್ಯಗಳು, ತೀರ್ಥಯಾತ್ರಾದಿ ಕಾರ್ಯಗಳು ಅನೇಕ ಚೆನ್ನಾಗಿ ನಡೆಯಲಿ, ಅವರ ಜನ್ಮ ಸಾರ್ಥಕ ಆಗಲಿ ಅಂತ ಪ್ರಾರ್ಥನೆ ಮಾಡುತ್ತಾ ಈ ಸ್ತೋತ್ರವನ್ನು ಯಾರ್ಯಾರು ಕೇಳಿದ್ದಾರೋ ಅವರಿಗೆಲ್ಲ ಭಗವಂತ ಜ್ಞಾನ ಭಕ್ತಿ ಹೇಳಿಸಿದವರಿಗೂ ಕೇಳಿದವರಿಗೂ, ಕೊನೆಗೆ ನಾನು ಹೋಗಿದ್ದೀನಲ್ಲ, ಹೇಳಿದವರಿಗೂ ಜ್ಞಾನ ಭಕ್ತಿ ವೈರಾಗ್ಯ ಸಾತ್ವಿಕ ಸಂಪತ್ತಿ ಗುರುಭಕ್ತಿ ದೈವಭಕ್ತಿ ಎಲ್ಲವನ್ನ ದೇವತಾ ಭಕ್ತಿ ಅನುಗ್ರಹ ಕೊಟ್ಟು ಸಂಪತ್ತನ್ನು ಕೊಟ್ಟು ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಂ ಅಸ್ತು. ಇನ್ನ ಎಲ್ಲರೂ ಬೀದಿಗೆ ಸೇರೋಣ. ಬೀದಿಗೆಯಿಂದ ವಿಶೇಷವಾಗಿ ಹರಿಕಥಾಮೃತಸಾರ ಭಾರತ ಭಾಗವತ ಶ್ರೀನಿವಾಸ ಕಲ್ಯಾಣ ದಶಮಿ ಪರ್ಯಂತ ಶ್ರೀನಿವಾಸ ಕಲ್ಯಾಣ ಇರುತ್ತೆ 7ರಿಂದ 8 ಸ್ಲಾಟಲ್ಲಿ. ದಶಮಿ ನಂತರ ವಿಶೇಷವಾಗಿ ಸುಮಧ್ವ ವಿಜಯ ಶುರುವಾಗುತ್ತೆ. ಸುಮಧ್ವ ವಿಜಯ ಮತ್ತು ಹಾಗೆ ಎಲ್ಲ ವಿಷಯಗಳು ಮುಂದೆ ಮುಂದಕ್ಕೆ ಹೋಗ್ತಾ ಬರುತ್ತೆ. ಭಗವಂತ ಪ್ರೀತನಾಗಲಿ. ಶ್ರೀಕೃಷ್ಣಾರ್ಪಣ.